यदितं तव भक्तानाम् अस्माकं निमिषरे हरे सदाशिवार्यं कार्यज्ञ प्रलयकायित प्रभ हरिकथामृतसार गुरुगळ करुणदिन्दापणित पेळुवे ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಆ ದರದಿ ಕೇಳುವುದು. ಇಲ್ಲಿ ನಾವು ಅಗ್ನಿಯ ಒಂದು ಚರ್ಚೆಯನ್ನು ನೋಡ್ತಾ ಬಂದಿದ್ದೀವಿ. ಅಗ್ನಿ ಅಂಗೀರಸನ ಮಕ್ಕಳು, ಹೆಣ್ಮಕ್ಕಳು, ಗಂಡು ಮಕ್ಕಳು, ಅದು ನೋಡಿದ್ದೀವಿ. ಅಂಗೀರಸನ ಮುಖ್ಯವಾಗಿ ಅಂಗೀರಸನದು ತಕೊಳ್ಳುವಾಗ ನಾವು ಬೃಹಸ್ಪತಿ, ಅವನ ಮಕ್ಕಳು ಗಂಡು ಮಕ್ಕಳು 7 ಜನ ಇದ್ರು, ಅದ್ರಲ್ಲಿ ಬೃಹಸ್ಪತಿ ಆಚಾರ್ಯನ ತಕೊಳ್ತೀವಿ. ಈ ಬೃಹಸ್ಪತಿ ಆಚಾರ್ಯ ವಂಶ, ಈ ಬೃಹಸ್ಪತಿ ಆಚಾರ್ಯರ ಹೆಂಡತಿ ಬಂದು ತಾರೆ. ಅವರಿಗೇನು ಈ ಬೃಹಸ್ಪತಿ ತಾರೆಗೇನು 7 ಮಕ್ಕಳು ಇರ್ತಾರ. 7 ಮಕ್ಕಳಲ್ಲಿ 6 ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಸೊ ಈ ಗಂಡು ಮಕ್ಕಳು ಯಾರು ಅಂತ, ಇವರು ಎಲ್ಲರೂ ಅಗ್ನಿ ಸ್ವರೂಪ. ಇವರ ಮೂಲಕವಾಗಿ ಇವರೆಲ್ಲರೂ ಅಗ್ನಿ ಸ್ವರೂಪ. ಅವರಲ್ಲಿ ಏನೇನು ವಿಶೇಷಗಳನ್ನ ನೋಡ್ಬೇಕು. ಫಸ್ಟ್ ಮಗನ ಹೆಸರು ಶಯ್ಯು ಅಂತ ಹೇಳ್ತಾರೆ. ಶಯ್ಯು ಎಂಬವನು ಬೃಹಸ್ಪತಿ ಆಚಾರ್ಯ ಫಸ್ಟ್ ಮಗ ಶಯ್ಯು. ಅವನು ಬಂದು ಧರ್ಮನ ಪುತ್ರಿ ಸತ್ಯವನ್ನ ಮದುವೆ ಮಾಡ್ಕೊಳ್ತಾನ. ಸೊ ಇವರಲ್ಲಿ ಹುಟ್ಟಿದ ಮಕ್ಕಳು ಇವರು ಯಾರು? ಶಯ್ಯು ಎಂಬವನು ನಮಗೆ ಹೇಗೆ ಅಫೆಕ್ಟ್ ಆಗತ್ತೆ ಅಂದ್ರೆ, ಈ ಶಯ್ಯು ಎಂಬವನೇ ಈ ಯಾಗಗಳು ಅಂದ್ರೆ ಶ್ರೌತ ಯಾಗಗಳು ಅಂತ ಆ ಕಾಲದಲ್ಲಿ ಮಾಡ್ತಾ ಇದ್ರು. ಶ್ರೌತ ಯಾಗಗಳು ಅಂದ್ರೆ ನಾವು ಭೋಜನ ರಸ ವಿಭಾಗ ಸಂಧಿಯಲ್ಲಿ ನೋಡಿದ್ದೀವಿ ಹಾಗೆ ಅಗ್ನಿಶೋಮ, ಅತ್ಯಗ್ನಿಶೋಮ, ಉಕ್ತ, ಷೋಡಶಿ, ವಾಜಪೇಯ, ಅತಿರಾತ್ರ, ಆಪ್ತೋರ್ಯಾಮ ಅಂತ 7 ಪ್ರಭೇದಗಳು. ಇದಲ್ಲಿ ಮಾಡುವಂತ ಪಶು ಇರಬಹುದು, ಸೋಮ ಇರಬಹುದು, ಇದನ್ನ ಇಟ್ಟು ತುಪ್ಪದಿಂದ ಆಹುತಿಯನ್ನು ಕೊಟ್ಟು ಮಾಡುವುದು ಶೌತ ಯಾಗ ಅಂತ ಹೇಳ್ತಾರೆ. ಸೊ ಆ ಕಾಲದಲ್ಲಿ ಈ ಶೌತ ಯಾಗದಲ್ಲಿ ಒಂದಾದಂತ ದರ್ಶ ಪೂರ್ಣಿಮಾ ಮಾಸ ಅಂತ, ಅದು ಹೇಗೆ ನಾವು ವೈಷ್ಣದೇವ ಯಾದಲ್ಲಿ ಮಾಡ್ತೀವೋ ಅದಲ್ಲೇ ಮಾಡೋದು ಅದು ದರ್ಶ ಪೂರ್ಣಿಮಾನು. ಒಂದು ಕರಾಳಿ ಎಂಬುವ ನಾಲಿಗೆಯಲ್ಲೇ ಮಾಡುವಂತದ್ದು ಅಂದ್ರೆ ಅಗ್ನಿಯ ಏಳು ನಾಲಿಗೆಯಲ್ಲಿ ಒಂದು ನಾಲಿಗೆ ಹೆಸರು ಬಂದು ಕರಾಳಿ ಅಂತ ಬರುತ್ತೆ. ಆ ಕರಾಳಿ ಅಂಬೋ ನಾಲಿಗೆ ಅದು ಕಾಣಿಸೋದಿಲ್ಲ ನಮ್ಗೆ, ಅದಕ್ಕೆ ಅದನ್ನ ಕರೆಯುತ್ತಾರಂತ ಕಾಣುತ್ತೆ. ಆದ್ರೆ ಅವ್ರಿಗೆ ಆ ಕಲರ್ ಗೊತ್ತಾಗತ್ತೋ ಏನೋ. ಅದಲ್ಲಿ ಮಾಡುವಂತ ಅಗ್ನಿ ಸಂಸ್ಕಾರ ಮಾಡಿ ಅದಲ್ಲಿ ಮಾಡುವಂತ ಒಂದು ಯಾಗ ಅಂದ್ರೆ 3 ವಿಧವಾದ ಆ ದೇವರ ಸ್ವೀಕಾರ ವಿಧಿ ಅದು ಆ ಒಂದೊಂದು ಯಾಗ ಅಂತ ಹೇಳ್ತಾರೆ. ಅಲ್ಲಿ ಬಂದು ದರ್ಶ ಪೂರ್ಣಿಮಾ ಮತ್ತು ಇನ್ನೊಂದು ಚಾತುರ್ಮಾಸ್ಯ ಅಂತಾನೆ ಹೇಳ್ತಾರೆ. ಚಾತುರ್ಮಾಸ್ಯ ಅಂದ್ರೆ ನಮ್ಮ ಈ ಚಾತುರ್ಮಾಸ್ಯ ಇಲ್ಲ, ಆ ಕಾಲದಲ್ಲಿ ಮಾಡುವಂತ ಶ್ರೌತ ಯಾಗ ಅದು. ಅದಲ್ಲಿ ಏನ್ ಮಾಡ್ತಾರಂದ್ರೆ ಈ ಯಾಗಗಳಲ್ಲಿ ಆ ಕಾಲದಲ್ಲಿ ಸೋಮಲತೆಯನ್ನ ಬಳಸಿನೂ ಮಾಡ್ತಾ ಇದ್ರು. ಪಶುಗಳನ್ನ ಅಧಿಕಾರಿಗಳು ರಾಜಂದರು ಆ ಯುಗದಲ್ಲಿ ನಾಟ್ಯುಗ ಅವಾಗ ಪಶು ಬಲಿಯನ್ನು ಕೊಡ್ತಾ ಇದ್ರು. ಪಶು ಬಲಿ ಕೊಡೋದು ಅಂದ್ರೆ ಫಸ್ಟ್ ತಮ್ಮಲ್ಲಿ ಇರುವಂತ ಪಶುತ್ವ ಅನಿಮಲ್ ಇನ್ಸ್ಟಿಂಕ್ಟ್ ಅನ್ನು ಕೊಟ್ಟು ತ್ಯಾಗ ಮಾಡುತ್ತಾ ಸಿಂಬಾಲಿಕ್ ಆಗಿ ಈ ಪಶುಗಳನ್ನು ಕೊಡ್ತಾ ಇದ್ರು. ಆ ಕಾಲದಲ್ಲಿ ಮಾಡುವಾಗ ಆ ಒಂದು ಆಹುತಿಯನ್ನ ಯಾರು ತಕೊಳ್ತಾರಂದ್ರೆ ಯಾರಲ್ಲಿ ಕೊಡ್ತಾರಂದ್ರೆ ಅದನ್ನ ಈ ಶಯ್ಯು ಅಂಬೋ ಈ ಮೊದಲನೇ ಮಗ, ಅದಕ್ಕೆ ದೇವತೆಯಾಗಿ ಅಗ್ನಿಯ ಸ್ವರೂಪ ಅವನು ಆ ಅಗ್ನಿಯನ್ನ, ಬಿಕಾಸ್ ಈ ಅಗ್ನಿ ಎಂಬುದು ಅಗ್ನಿಯ ಪುತ್ರ ಎಷ್ಟೋ ಹೋಗತ್ತ, ಯೂಶಲಿ 49 ಅಂತ ಹೇಳ್ತಾರೆ. 3 ಮಕ್ಕಳಲ್ಲಿ ಈಚ್ 1 is 15 ಹೀಗೆಲ್ಲ ಹೋಗತ್ತೆ. ಬಟ್ ದಿಸ್ 49 ತುಂಬಾ ಇನ್ನೂ ವಿಸ್ತಾರವಾಗ ಹೋಗ್ತಾನೆ ಇರತ್ತೆ. ಸೊ ಅದಲ್ಲಿ ಮುಖ್ಯವಾಗಿ ಈ ಶಯ್ಯು ಎಂಬುವನು ಇಟ್ ಈಸ್ ದ ಲೋವೆಸ್ಟ್, ಅವನು ಅದನ್ನ ತಕೊಂಡು ಹೋಗಿ ದೇವತೆಗಳನ್ನ ಮುಟ್ಟಿಸುವ ಕೆಲಸ ಮಾಡ್ತಾನ. ಸೊ ಫಸ್ಟ್ ಅವನು ತಕೊಳ್ತಾನಂತ. ಸೊ ಅವನು ಶಯ್ಯು ಅಂಬೋದು. ಇದು ನಮ್ಗೆ ನಮ್ಮ ಅನುಸಂಧಾನ ನಮ್ಮ ಇದರಲ್ಲಿ ಇದು ಅಷ್ಟು ಬೇಕಾದ ಅವಶ್ಯ ಇಲ್ಲ ನಮ್ಗೆ, ಬಟ್ ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಶಯ್ಯು ಬಿಕಾಸ್ ಅ ಪ್ಲೇಸ್ಮೆಂಟ್, ಯಾಕೆಂದ್ರೆ ಭರದ್ವಾಜರು ನಾವು ಕೇಳ್ತಾನೆ ಇರ್ತೇವೆ. ಭರದ್ವಾಜರು ಎಲ್ಲಿ ಬರ್ತಾರಂದ್ರೆ ಈ ಶಯ್ಯುವಿನ ಮಗನೇ ಭರದ್ವಾಜ. ಅವರು ಅನೇಕ ಅವತಾರಗಳು ಅನೇಕ ದ್ವಾರ ಅವರು ಉತ್ಪತ್ತಿ ಬಂದಿದೆ. ಇಲ್ಲಿ ಮೂಲತಃ ಅಗ್ನಿ ಎಂಬುವುದರಲ್ಲಿ ಈ ತರ ಕ್ರಮ. ಸೊ ಇವರು ಭರದ್ವಾಜರು. ಈ ಭರದ್ವಾಜರು ಎಂಬುವರು ಅವ್ರು ಏನ್ ಮಾಡ್ತಾರಂದ್ರೆ ಈ ಭರತ್ ಮೊಟ್ಟ ಮೊದಲು ಆಹುತಿ ಅಂದ್ರೆ ಏನು, ತುಪ್ಪ ಹಾಕೋದು. ತುಪ್ಪ ನಾವು ಹಾಕ್ತೀವಲ್ಲ, ತುಪ್ಪ ಹವಿಸು ಅಜ್ಜ ಅಂತ ಬೆಂಕಿ ಉರಿಯೋ ಬೆಂಕಿಲಿ ತುಪ್ಪ ಸಹಿತವಾಗಿ ಹಾಕ್ತಾರೆ, ತುಪ್ಪ ಹಾಕ್ತಾರೆ. ಆ ತುಪ್ಪವನ್ನ ಫಸ್ಟ್ ಹಾಕುವಂತ ವೆರಿ ಫಸ್ಟ್ ಪ್ರಧಾನ ಆಹುತಿ ಅದನ್ನ ಸ್ವೀಕಾರ ಮಾಡೋದು. ಇದು ಭರದ್ವಾಜ ಅವರ ಮಗನಾದಂತ ಶಯ್ಯುವನ ಮಗ, ಅವನ ಫಸ್ಟ್ ಮಗನಾದಂತ ಭರದ್ವಾಜರು ಇದನ್ನ ಸ್ವೀಕಾರ ಮಾಡ್ತಾರೆ. ಅವರ ಹೆಂಡತಿ ಹೆಸರು ವೀರ ಅಂತಾನೆ ಹೆಸರು, ಮಗನ ಹೆಸರು ವೀರ ಅಂತಾನೆ ಹೆಸರು. ಇವನ ನಮ್ಗೆ ತುಂಬಾ ಮುಖ್ಯ ಆಗ್ತಾನೆ, ಭರದ್ವಾಜನ ಮಗನಾದಂತ ವೀರ ಅಂಬೋನು ನಮಗೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ವೀರ ಅಂಬೋದು ಇವನನ್ನ ಎಲ್ಲಿ ಚಿಂತನೆ ಮಾಡ್ತೀವಿ ಅಂದ್ರೆ, ಇವನು ಯಾವ ಪೋರ್ಷನ್ ಆಹುತಿಯಲ್ಲಿ ಯಾವ ಪೋರ್ಷನ್, ಇದು ಯಾಗಕ್ಕೆ ಸಂಬಂಧಪಟ್ಟದೆಲ್ಲವೂ ಬರುತ್ತೆ, ಯಾವ ಪೋರ್ಷನ್ ಅವನು ತಗೊಳ್ತಾನಂದ್ರೆ ಆ ಯಾಗದಲ್ಲಿ ಆ ಒಂದು ಮುಖ ತರ ಒಂದು ಚಿಂತನೆ ಮಾಡ್ತಾರೆ, ಮಾಡಿ ಅಲ್ಲಿ ಎರಡು ಕಣ್ಣು ಒಂದು ಬಾಯಿ ಅಂತ ಚಿಂತನೆ ಮಾಡಿ ಅವ್ರು ಹಾಕುವಂತ ಅದು ಹೋಮದಲ್ಲೇ ಅವರು ಹೋತೃಗಳು ಅಧ್ವರ್ಯರು ಇವರೆಲ್ಲ ಅಲ್ಲಿ ನೋಡ್ಬೇಕು. ಅಲ್ಲಿ ಆ ಚಿಂತನೆ ಆಕಾರ ಅವ್ರಿಗೆ ಚಿಂತನೆ ಬರಬೇಕು. ಅಗ್ನಿಗೆ ಆಕಾರ ಇದ್ರೂ ಮುಖ್ಯತಃ ಅವನಿಗೆ ಇರೋದು ಮುಖ ಪ್ರಧಾನ ಆಗುತ್ತೆ. ದೇವತೆಗಳ ಮುಖ ಅಂತಾರ, ಬಾಯಿ ಅಂತಾನು ಅಂತಾರ. ಸೊ ಮುಖ ಚಿಂತನೆ ಬರುವಾಗ ಎರಡು ಕಣ್ಣು ಒಂದು ಬಾಯಿ, ಎಲ್ಲಾ ಕಡೆನ ಅಗ್ನಿ ಅಂದ್ರೆ ಕೊನೆ ತನಕ ನಾರಾಯಣನ ಇಟ್ಕೊಳ್ಳೇಬೇಕು. ಸೊ ಎರಡು ಕಣ್ಣು ಒಂದು ಬಾಯಿ ಚಿಂತನೆ ಮಾಡ್ಬೇಕು. ಸೊ ಬಾಯಿ ಎಂಬುದು ಅಗ್ನಿ ಪ್ರಧಾನ ಅಗ್ನಿ, ಅವನು ತಕೊಂಡು ಹೋಗ್ತಾ ಅನ್ನೋದಾಗತ್ತೆ. ಅದ್ರ ಜೊತೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಆ ತುಪ್ಪವನ್ನ ಆ ಕಣ್ಣಿನ ಸ್ಥಾನಕ್ಕೆ ಹಾಕಬೇಕು. ಅದಕ್ಕೆ ಬಂದು ಅಗ್ನಿ ಸೋಮ ಅಂತ ಕರೀತಾರೆ. ಅಂದ್ರೆ ಏನಲ್ಲಿ ಅರ್ಥ ಅಂದ್ರೆ ಇದು ಬರೀ ಅಗ್ನಿಗೆ ಮಾತ್ರ ಕೊಡೋದಲ್ಲ, ಅದಲ್ಲಿ ಸೋಮನೆ ಎಲ್ಲವನ್ನು ಹೊತ್ತು ಪುಷ್ಟಿ ಮಾಡಿ ಎಲ್ಲಾ ಪದಾರ್ಥವನ್ನು ತರಲಕ್ಕೆ ಸೋಮ ಕಾರಣ ಆಗ್ತಾನೆ. ಸೊ ಆ ಸೋಮನ ಜೊತೆಯಲ್ಲಿ ಅಗ್ನಿಯನ್ನ ಚಿಂತನೆ ಮಾಡಬೇಕು. ಆ ಅದು ಎರಡು ಕಣ್ಣು ಹಾಕುವಾಗ ಆ ಒಂದು ಸೋಮನ ಜೊತೆಯಲ್ಲಿ ಅಗ್ನಿ ಅಂತ ಅಲ್ಲಿ ಒಂದು ಅಗ್ನಿ ಬರುತ್ತಲ್ಲ, ಸೋಮನ ಜೊತೆಯಲ್ಲಿ ಅಗ್ನಿ ಅಂತ ಬರುತ್ತಲ್ಲ, ಆ ಅಗ್ನಿ ಸೋಮನ ಜೊತೆಯಲ್ಲಿ ಹೋಮಿಸಲ್ಪಡುವಂತ ಅಗ್ನಿ ಅಂತ. ಸೊ ಅಲ್ಲಿ ಬರುವಂತವನು ಇವನು ವೀರ ಅಂತ, ಇವನು ಭರದ್ವಾಜನ ಮಗ, ಇವಳು ತಾಯಿ ಹೆಸರು ವೀರನೇ. ಸೊ ಈ ವೀರ ಅಂಬುವನನ್ನ ಅಲ್ಲಿ ಚಿಂತನೆ ಮಾಡ್ಬೇಕು. ಇದನ್ನೊಂದು ಏನು ಪ್ರಯೋಜನ ನಮಗೆ ಅಂದ್ರೆ, ಬೇಸಿಕಲಿ ಏನ್ ಹೇಳ್ತಾರಂದ್ರೆ ಅವನ ಹೆಸರಿಗೆ ಫಲವನ್ನ ಕೊಡತ್ತೆ ಬರೀ ವೀರ ಅಂಬೋ ಚಿಂತನೆ. ಯಾಕೆ ಅಂದ್ರೆ ವೀರ ಅಂಬೋದು ವಾಕ್ ವೀರ ಅಂತ, ವೀರ ಅಂಬೋದು ವೀರ ಅಂದ್ರೆ ವೀರನಾಗಿದ್ದಾನೆ ಹೀಗೆ ಅಂತೀವಿ, ಅದು ಕ್ಷತ್ರಿಯ ಆ ಧರ್ಮಕ್ಕೆ ಅವನು ವೀರ. ಬ್ರಾಹ್ಮಣರು ಆರ್ ಅಧ್ಯಯನ ಮಾಡೋರು ಯಾರ್ಯಾರು ಹೂಯವರ್ ಇಸ್ ಅ ಸ್ಟೂಡೆಂಟ್, ಅವ್ರಿಗೆ ಏನೋ ವೀರ ಬೇಕು, ನಮ್ಗೇನೋ ವೀರ ಬೇಕು. ಏನು ವೀರ ಬೇಕು ನಮ್ಗೆ? ನಮ್ಮ ವಾಕ್, ನಮ್ಮ ಮಾತುಗಳು, ಮಾತನ್ನ ಪ್ರೇರಣೆ ಮಾಡಿಸಿ ದೇವ್ರು ಅದು ಹೊರಗೆ ಹಾಕಬೇಕು. ಮಾತನ್ನ ಹೊರಗೆ ಯಾವ ರೀತಿಯಿಂದ ಹಾಕಬೇಕು ಆ ರೀತಿಯಿಂದ ಹಾಕ್ಬೇಕು. ಸೊ ಬೇಸಿಕಲಿ ಏನು, ಚಂದಾಗೆ ಮಾತಾಡ್ಲಿಕ್ಕೆ ಬರುವವನು, ಮತ್ತು ಚಂದಾಗೆ ಮಾತಾಡ್ಬೇಕು ಅಂದ್ರೆ ಏನು ಚಂದ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಅದು ದೇವರನ್ನ ಮುಟ್ಟಿದ್ದಾಗ ಅದು ಚಂದವಾದ ಮಾತಾಗುತ್ತೆ. ಸೊ ಇದು ಎಲ್ಲ ಟೋಟಲಿ ಬೇಸಿಕಲಿ ವಾಕ್ ಅಂತ ಹೇಳ್ತಾರೆ. ಅಲ್ಲಿ ಹೋಮ ಮಾಡುವಂತ ಹೋತೃಗಳಾಗಲಿ ಅಧ್ವರ್ಯ ಆಗಲಿ ಉದ್ಘಾತರ ಆಗಲಿ ಆಮೇಲೆ ಸದಸ್ಯರು ಮತ್ತು ಬ್ರಹ್ಮ ಪ್ರಾಯಶ್ಚಿತ ಮಾಡು ಎಲ್ಲರೂ ಮತ್ತು ಮೂಲತಃ ಯಜಮಾನ ಆಗಲಿ ಎಲ್ಲರಿಗಿನ ಬೇಕಾದ್ದು ಅದೇ ಬೇಕು. ಚಂದಾಗಿ ಅವ್ರ ಮಂತ್ರ ಹೇಳಲಿಕ್ಕೆ, ಮಾತನಾಡ್ಲಿಕ್ಕೆ, ದೋಷಗಳು ಹೋಗ್ಲಿಕ್ಕೆ ಎಲ್ಲದಕ್ಕೇನು ಬೇಕಾದ. ಸೊ ಈ ವೀರ ಅಂಬೋದು ಹಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ ತುಂಬಾ ಚಿಂತನೆ ಮಾಡ್ಲಿಕ್ಕೆ. ಇವನು ಎಲ್ಲಿ ಅನುಸಂಧಾನ ಮಾಡೋದು ಅಂದ್ರೆ, ಅನುಸಂಧಾನ ಎಲ್ಲಿ ಮಾಡ್ತೀವಿ ಅಂದ್ರೆ, ನಮ್ಗೆ ಊಟ ಮಾಡೋದು ಭೋಜನ ಅಂಬೋದು ಯಜ್ಞ ಆಗತ್ತೆ. ಊಟ ಅಲ್ಲ ಅದು, ಭೋಜನ ಅಂತೀವಿ, ಯಜ್ಞ ಆಗತ್ತೆ. ಯಜ್ಞ ಮಾಡುವಾಗ ತುಪ್ಪವನ್ನ ಬಿಡಿಸೋವಾಗ ತುಪ್ಪ ದ್ವಾರನೇ ಇಲ್ಲ. ತುಪ್ಪ ಫಸ್ಟ್ ಹಾಕೋವಾಗ ತುಪ್ಪ ಅಂಬೋ ಬಂದಾಗಲೇ ಫಸ್ಟ್ ಹಾಕೋಲೆ ಭರದ್ವಾಜ ಬಂದ್ಬಿಡ್ತಾನೆ. ತುಪ್ಪ ಫಸ್ಟ್ ತಕೊಳ್ಳೋದು ಅವನೇ. ಅವನ್ಗೆ ಭರದ್ವಾಜ ನಮ್ಗೆ ಭರದ್ವಾಜರು ಬರ್ತಾರ, ಅವರ ಮಗನಾದಂತ ಇವನು ವೀರ ಅಂಬೋನು ಅವನನ್ನ ತುಪ್ಪ ಹಾಕುವಾಗ ಆ ಚಿಂತನೆ ಕಣ್ಣು ಅಂತ ಎರಡು ತುಪ್ಪವನ್ನ ಒಂದೇ ಜಾಗಲ್ಲಿ ಹಾಕೋದಲ್ಲ, ಎರಡು ಕಣ್ಣು ಒಂದು ಬಾಯಿ ಅಂತ ಭಾವನೆ ಮಾಡಿ ಒಂದು ಟ್ರಯಾಂಗಲ್ ತರ, ಟ್ರಯಾಂಗಲ್ ಅಗ್ನಿದೇ ಆಗತ್ತೆ ಅದು. ಸೊ ಆ ಟ್ರಯಾಂಗಲ್ ತರ ನಾವು ಮಾಡಬೇಕು. ಸೊ ಇದು ಟ್ರಯಾಂಗಲ್ ಬರೆಯೋದಲ್ಲ, ಒಂದು ತ್ರೀ ಡಾಟ್ಸ್ ಇರೋದು, ಎರಡು ಕಣ್ಣು ಒಂದು ಬಾಯಿ ಅಂತ. ಸೊ ಒಂದು ಬಾಯಿ ಒಂದು ಒಂದು ಡಾಟ್ ಬಂದು ಈ ವೀರನಿಗೆ ಕೊಡುವಂತದ್ದು. ವೀರ ಅಂಬವನು ತಗೊಳ್ತ, ನಾವು ಕೊಡ್ತೀವೋ ಅಲ್ಲವೋ ಅವನು ತಗೊಳ್ತಾನೆ, ಅವನು ತಗೊಂಡಿದ್ದಾನ ಅಂತ ನಾವು ತಿಳ್ಕೊಳ್ಳೋದು. ಸೊ ಈ ವೀರ ಅಂಬ ಅಗ್ನಿ ಇಲ್ಲಿ ನಮ್ಗೆ ಬರ್ತಾನೆ. ಈ ವೀರ ವೀರನಿಂದ ಹುಟ್ಟುವನು ಯಾರು ಅಂತ, ವೀರ ಅಂಬವನು ಯಾರನ್ನ ಮದುವೆ ಮಾಡ್ಕೊಳ್ತಾನಂದ್ರೆ ಸರಯು, ನದಿ ಅಭಿಮಾನಿ ಸರಯು ಇದ್ದಾಳಲ್ಲ, ಆ ಸರಯ್ಯನ್ನ ಮದುವೆ ಮಾಡ್ಕೊಳ್ತಾನಂತೆ ಇವನು. ಅವನ ಮೂಲಕವಾಗಿ ಹುಟ್ಟಿದ ಮಗನ ಹೆಸರು ಸಿದ್ಧಿ. ಸಿದ್ಧಿ ನಮ್ಗೆ ಇದು ಜಸ್ಟ್ ತಿಳ್ಕೊಳ್ಳಕ್ಕೆ ಹೇಳ್ತಾ ಇದ್ದೀನಿ. ಈ ಸಿದ್ಧಿ ಎಂಬವನು ಏನು ಅಂದ್ರೆ ಅವನ ಪ್ರಭಾ ಎಷ್ಟು ಅಂದ್ರೆ ಅಷ್ಟು ಅವನು ಸೂರ್ಯನನ್ನ ಆಚಾರಣೆ ಮಾಡ್ತಾನೆ. ಸೂರ್ಯನನ್ನ ಆಚಾರಣೆ ಮಾಡ್ತಾನಂದ್ರೆ ಏನಪ್ಪ, ಸೂರ್ಯನನ್ನ ಆಚಾರಣೆ ಮಾಡೋದು ಅಂದ್ರೆ ಇವಾಗ ಡೇ ಟೈಮ್ ನೋಡ್ತೀರಾ, ಡೇ ಟೈಮ್ ನೀವು ನೋಡಿದ್ರೆ ನಕ್ಷತ್ರಗಳು ಇದ್ದೇ ಇರುತ್ತೆ, ನಕ್ಷತ್ರಗಳು ಎಲ್ಲಿನೂ ಹೋಗೋದೇ ಇಲ್ಲ, ಚಂದ್ರನು ಇರ್ತಾನೆ, ಎಲ್ಲರೂ ಇರ್ತಾರೆ. ಇದ್ರನು ಬಿಕಾಸ್ ಆಫ್ ಸೂರ್ಯ ಪ್ರಭೆಯಿಂದ ಯಾರು ಕಾಣಿಸೋದೇ ಇಲ್ಲ, ಅವ್ರು ಇಲ್ಲ ಅಂತ ಆಗೋದಿಲ್ಲ, ಇವರು ಪ್ರಭಾ ಜಾಸ್ತಿ, ಸೂರ್ಯನ ಕಾಂತಿ ಜಾಸ್ತಿ ಆಗಿರುತ್ತೆ. ಹಾಗೇನೆ ಈ ವೀರನಿಂದ ಹುಟ್ಟಿರುವನು ಅಂದ್ರೆ ಏನಾಗತ್ತೆ ಇಲ್ಲಿ, ಇದು ಸಿಂಬಾಲಿಕ್ ಆಗೂ ತಕೋಬೇಕು ನಾವು. ವೀರ ಅಂದ್ರೆ ನಮ್ಮ ವಾಕ್, ವಾಕ್ ನಿಂದ ನಮ್ಗೆ ಏನಾಗತ್ತೆ, ನಮ್ಮ ವಾಕ್ ದೇವರನ್ನ ಮುಟ್ಟುವ ರೀತಿಯಿಂದ ನಾವು ಆ ವಾಕ್ ಅನ್ನ ಬಳಸಿದ್ರೆ ಅಂದ್ರೆ ದೇವರು ನಮ್ಮ ಮೂಲಕವಾಗಿ ಬಳಸಿದ್ದಾರೆ, ವ್ಯಕ್ತ ಮಾಡಿಸಿದ್ರೆ ಅಲ್ಲಿಂದ ಬರೋದು ಸಿದ್ಧಿ ಅಂತ ಆಗತ್ತೆ. ಸೊ ವೀರನ ಮಗ ಹೇಗೆ ನೆನಪಿಟ್ಟುಕೊಳ್ಳೋದು ಅಂದ್ರೆ ವೀರನಿಂದ ಹುಟ್ಟಿದ ಮಗ ಸಿದ್ಧಿ ಅಂತ. ಇವನು ಪ್ರಕಾಶಮಯ ಅಂದ್ರೆ ಅವನ ಪ್ರಕಾಶ, ಆ ಸೂರ್ಯ ಅಂಬೋದು ಸಹಸ್ರ ಕಿರಣದಿಂದ ಸಹಿತವಾದ, ಸಹಸ್ರ ಕಿರಣಗಳು ಅಂದ್ರನು ಸಹಸ್ರ ಜ್ಞಾನ ಒಂದೇ, ದೇವರು ಸರ್ವಾತ್ಮ ದೇವರು ಸರ್ವಾತ್ಮ ಹೀಗೆಲ್ಲ, ದೇವರು ಹೇಗೆ ಸರ್ವೋತ್ತಮ ಲಕ್ಷಣದಿಂದ ತಿಳ್ಕೊಳ್ಳೋದು. ಸೊ ಇದೆಲ್ಲನೂ ಜ್ಞಾನದ, ಇದೆಲ್ಲವೂ ಸೇರಿಯೇ ಜ್ಞಾನ ಆಗತ್ತೆ ನಮ್ಗೆ. ಸೊ ಹಾಗೇನೆ ನಮಗೆ ಬಂದು ಅನೇಕ ಈ ಒಂದು ವಾಕ್ಯನ ಮೂಲಕವಾಗಿ ಇದನ್ನೇ ನಾವು ಹೇಳ್ತೀವಲ್ಲ, ಒಂದೊಂದು ದಾಸರದು ಒಂದು ವಿಷ್ಣು ಸಹಸ್ರನಾಮ ಒಂದು ಪದ ಬಂದ್ರೆ ಅದು ಬರೀ ಒಂದು ಹೆಸರು ಅಂತ ಇಟ್ಕೊಳ್ಳೋದಿಲ್ಲ, ಅದನ್ನೆಲ್ಲ ಅದ್ರಲ್ಲಿ ಒಂದೊಂದು ಕೆನ ಅಕ್ಷರಗಳಿಗೇನ ಹೋಗಿ ಇದಕ್ಕೆ ಇದು ಅರ್ಥ, ಒಂದು ಒಂದು ವಿಷ್ಣು ಸಹಸ್ರನಾಮ ಹೆಸರು ಇಟ್ಟುಕೊಂಡು ಹತ್ತು ಅರ್ಥವನ್ನು ನೋಡ್ತೀವಿ, ಅಕ್ಷರಗಳ ಒಂದೊಂದು ಅಕ್ಷರಗಳನ್ನು ಜೋಡಿಸಿ ಡಿಫ್ರೆಂಟ್ ವೇಸ್ ಯು ಅರೇಂಜ್ ಅಂಡ್ ಯು ಸಿ ದೇವರದು ಒಂದೊಂದು ಒಂದೊಂದೊಂದು ಅಕ್ಷರ ಪ್ರತಿಪಾದ್ಯನಾದಂತಹ ಭಗವಂತನ ನೋಡ್ತೀವಿ, ಅದೆಲ್ಲ ಜ್ಞಾನ. ಸೊ ಹಾಗೆ ಬರುವಂತ ಈ ವಾಕ್ನಿಂದ ಆ ಚಿಂತನೆ ದಟ್ ಕ್ರಮ ಅದು ಹೋಗುವಂತೆ ಇವನು ಮಾಡ್ತಾನ. ಸೊ ಅದಕ್ಕೆ ಅವನಿಗೆ ಸಿದ್ಧಿ ಅಂತ ಹೆಸರು, ಅದು ಕೊಡ್ತಾನಂತ ಅಂತ. ಸೊ ಈ ವೀರನನ್ನ ಚಿಂತನೆ ಮಾಡಬೇಕು. ಸೊ ಈ ವೀರ ಆದ ಇವನು, ಇವನು ಯಾರು, ವೀರ ಬಂದು ಭರದ್ವಾಜನ ಆ ಫ್ಯಾಮಿಲಿದು ಆಯಿತು, ಭರದ್ವಾಜ ಶಯ್ಯುವಿನ ಫಸ್ಟ್ ಸನ್ ಆಯ್ತು. ಈ ಶಯ್ಯುವಿಗೆ ಎರಡನೇ ಮಗ, ಎರಡನೇ ಹೆಂಡತಿ ಅಂತ ಹೇಳ್ತಾರೆ, ಬಟ್ ಇಟ್ ಡಸಂಟ್ ಮ್ಯಾಟರ್. ಅವನ ಎರಡನೇ ಮಗನ ಹೆಸರು ಬಂದು ಊರ್ಜಾ ಅಂತ ಹೆಸರು. ಭರದ್ವಾಜ ಫಸ್ಟ್ ಮಗ, ಅವನ ಮಗ ವೀರ, ವೀರನಿಂದ ಸಿದ್ಧಿ ಬರುತ್ತೆ ಅದಾಯ್ತು. ಸೊ ಎರಡನೇ ಮಗ ಶಯ್ಯುವಿನ ಎರಡನೇ ಮಗನ ಹೆಸರು ಬಂದು ಊರ್ಜಾ. ಇವನನ್ನ ಭರತ ಅಂತ ಕರೀತಾರೆ, ಟೂ ಮನಿ ನೇಮ್ಸ್ ನಮ್ಗೆ ಬೇಕಾಗಿಲ್ಲ, ಊರ್ಜಾ ಅಂತಾನೆ ಇಟ್ಕೊಳ್ಳೋಣ. ಊರ್ಜಾ ಅಂದ್ರೆ ನೆನಪು ಬರ್ಲಕ್ಕೆ, ಊರ್ಜಾನೇ ನಮ್ಗೆ ಈಸಿಯರ್ ಇರುತ್ತೆ. ಊರ್ಜವನ್ನ ಭರತ ಅಂತಾನು ಕರೀತಾರೆ, ಯಾಕೆ ಅಂದ್ರೆ ಇವನು ಭರಣ ಮಾಡ್ತಾನ ಆದ ಕಾರಣದಿಂದ ಭರತ. ಊರ್ಜಾ ಅಂದ್ರೆ ಸ್ಟಡಿ, ಊರ್ಜಿತವಾಗಿ ಆ ಒಂದು ಆಧಾರ. ಸೊ ಆಧಾರ, ನಾವು ಏನೇ ಆಹುತಿ ಎಲ್ಲವನ್ನು ಕೊಡೋವಾಗ ಆ ಒಂದು ಪಾತ್ರದಲ್ಲಿ ಹಾಕುವಾಗ ಪಾತ್ರೆಗೆ ಬುಡ ಬೇಕಲ್ಲ, ಬುಡ ಇಲ್ಲದ ಪಾತ್ರದಲ್ಲಿ ಹಾಕ್ತಾ ಹೋದ್ರೆ ಪ್ರಯೋಜನ ಇಲ್ಲ. ಇವನು ನಮ್ಗೆ ಬುಡವನ್ನ ಕೊಡ್ತಾನೆ, ಆ ಒಂದು ಆಧಾರವಾಗಿ ನಾವು ಮಾಡುವಂತ ಕರ್ಮಗಳು ಸೋರಿ ಹೋಗದಂತೆ ಈ ಹೋಲ್ಸ್ ಇಟ್ ಅಪ್. ಸೊ ಅಲ್ಲಿಂದ ದೇವರು ಸ್ವೀಕಾರ ಮಾಡ್ತಾನೆ. ಸೊ ಇವನು ಆ ಕರ್ಮಕ್ಕೆ, ನಾವು ಮಾಡುವಂತ ಈ ಆಹುತಿ ಮೂಲಕವಾಗಿ ಮಾಡುವಂತ ಕರ್ಮಕ್ಕೆ ಅವನು ಒಂದು ಬುಡದಂತೆ, ಆ ಒಂದು ಆಧಾರದಂತೆ ಅವನು ಇರ್ತಾನ. ಸೊ ನಾವು ಹಾಕುವಂತ ಎಲ್ಲದಕ್ಕೆ ಅಂತ ಇವನನ್ನು ಚಿಂತನೆ ಆಧಾರ ರೂಪದಿಂದ ಇವನನ್ನ ಚಿಂತನೆ ಮಾಡಬೇಕು. ಇವನ ಮಗ, ಇವಾಗ ಇವನ ಮಗನನ್ನು ಸ್ವಲ್ಪ ಚೂರು ನೋಡ್ಬೇಕು, ಇವನ ಮಗನ ಇದು ಬರುತ್ತೆ. ಇವನ ಮಗ ಏನ್ ಮಾಡ್ತಾನಂದ್ರೆ ಆ ಆಧಾರ ತಂದೆ, ಅವನ ಹೆಸರು ಬಂದು ಇವನ ಹೆಸರು ಭರತ ಅಂತಾನೆ ಕರೀತಾರೆ. ಇನ್ನೊಂದು ಭರತ ಬರ್ತಾನೆ, ಸೊ ಕನ್ಫ್ಯೂಸ್ ಆಗಬಾರದು ಅಂತ ಇವನಿಗೆ ಪ್ರಜಾಪತಿ ಎಂಬ ಹೆಸರಿನಿಂದನು ಕರೀತಾರೆ. ಸೊ ಇವನು ಏನ್ ಮಾಡ್ತಾನ, ಇವನು ಏನ್ ಮಾಡ್ತಾನಂದ್ರೆ ಪುಷ್ಟಿಯನ್ನ ಕೊಡ್ತಾನೆ. ನಾವು ಹಾಕುವಂತ ಆಹುತಿ ಬರೀ ಒಂದು ಏನೋ ತುಪ್ಪವನ್ನ ಹಾಕ್ತೀವಿ ಅದನ್ನ ಹಾಕ್ತೀವಿ ಇಲ್ಲ, ಅದರಿಂದ ಆ ದೇವರಲ್ಲಿ ಮನಸ್ಸು ನಾವು ಇಟ್ಟಾಗ ಏನ್ ಬರುತ್ತೆ ಅಂದ್ರೆ ಪುಷ್ಟಿ ನಮ್ಮ ನಮಗೆ ನಮ್ಮ ಸಾಧನೆ ಪುಷ್ಟಿ ಹೇಗೆ ಬರುತ್ತೆ, ಎರಡು ಮೂರು ರೀತಿಯಿಂದ ಬರುತ್ತೆ. ಒಂದು ದೇಹದಲ್ಲಿ ಪುಷ್ಟಿ ಇರಬೇಕು, ಮನಸ್ಸಲ್ಲಿ ಪುಷ್ಟಿ ಇರಬೇಕು, ನಾವು ತಿಳ್ಕೊಂಡ ವಿಷಯಗಳು ಪುಷ್ಟಿ ಏನೋ ಒಂದು ಕಾಫ್ ಔಟ್ ಮಾಡೋ ತರ, ಒಂದು ಪಾರ್ಟಿಂಗ್ ಮಾಡೋ ತರ ಇರಬಾರ್ದು. ಅದು ಪುಷ್ಟಿ, ಅದು ನಾವು ಮಾತಿನಿಂದ ಒಂದನ್ನ ಕೇಳೋವಾಗ ಮನಸ್ಸು ತುಂಬಿ ಇರಬೇಕು. ಏನೋ ಒಂದು ರೆಪಿಟೇಷನ್, ಏನೋ ಎಕ್ಸಾಮ್ ಬರೆಯೋ ರೀತಿಯಿಂದ ಇರೋದಲ್ಲ, ಅದನ್ನ ಮನಸ್ಸಲ್ಲಿ ಒಂದು ಅನುಭವ ಬಂದು, ಮನಸ್ಸಲ್ಲಿ ಒಂದು ಪುಷ್ಟಿ ಬಂದು, ಆ ಜ್ಞಾನದ ಪುಷ್ಟಿಯಿಂದ ಅದನ್ನ ಹೇಳಬೇಕು. ಹಾಗೆ ಅವನು ಮಾಡ್ತಾನೆ, ಅವನಿಗೆ ಪ್ರಜಾಪತಿ ಅಂತಾನು ಕರ್ತಾರೆ, ಪೋಷಣ ಕೊಡ್ತಾನ, ಪುಷ್ಟಿ ಕೊಡ್ತಾನ. ಲೌಕಿಕದಲ್ಲಿನೂ ಪೋಷಣ ಪುಷ್ಟಿ, ನಾವು ಯಾಗ ಯಜ್ಞ ದೇವರ ಇದು ಆಹುತಿಯಲ್ಲಿ ಹಾಕೋದು ಇದೆಲ್ಲ ಮಾಡುವ ಮೂಲಕವಾಗಿ ನಮ್ಮಲ್ಲಿನೂ ನಮ್ಗೆ ಬೇಕಾದ ಸಂಪತ್ತು, ಇದು ಲೌಕಿಕ ಫಲ ಉಂಟೇ ಉಂಟು. ಲೌಕಿಕ ಫಲ ಎಲ್ಲಾ ಕಡೆನೂ ನೀವು ಇಟ್ಕೋಬಹುದು, ಅದು ದಟ್ಸ್ ನಾಟ್ ಅ ಬಿಗ್ ಥಿಂಗ್. ಅದು ಕೊಡ್ತಾನೆ. ಸೊ ಇವನಾದ ಮೇಲೆ ಇವರಿಬ್ರು ಮಕ್ಕಳು, ಶಂಯು ಮೊದಲ ಮಗ, ಬೃಹಸ್ಪತಿಯ ಮೊದಲನೇ ಮಗನ ಮಗನಿಗೆ ಇಬ್ರು ಗಂಡು ಮಕ್ಕಳು, ಹೆಣ್ಮಕ್ಳು ಬೇಕಾಗಿಲ್ಲ ನಮ್ಗೆ, ಅವರದ್ದು ಸಂತಾನ ನೋಡಿದೀವಿ. ಸೊ ಇವಾಗ ಎರಡನೇ ಮಗ ಅಂದ್ರೆ ಬೃಹಸ್ಪತಿಗೆ ಆರು ಗಂಡು ಮಕ್ಕಳು ಅಂತ ನೋಡಿದ್ದೀವಿ. ಫಸ್ಟ್ ಬಂದು ಶಯ್ಯು ಆಯ್ತು, ಇವಾಗ ಎರಡನೇ ಮಗ ಯಾನ್. ಇವನು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ, ಯಾಕೆ ಅಂದ್ರೆ ಇವನ ಹೆಸರು ನಿಶ್ಚಯವನ, ನಿಶ್ಚಯವನ ಅಂತ. ನಿಶ್ಚಯವನ ಅಂತ ಇವನಿಗೆ ಯಾಕೆ ಹೇಳ್ತಾರೆ ಅಂದ್ರೆ ಚ್ಯುತಿ ಚವನ ಚ್ಯುತಿ ಚವ ಚ್ಯುತಿ ಚ್ಯುತಿ ಇಲ್ಲದೆ ಇರ್ತಾನಂತೆ. ಯಾವ ವಿಷಯದಲ್ಲಿ ಚ್ಯುತಿ ಇಲ್ಲ, ನಿಶ್ಚಯವನ ಅಂತ ಯಾಕೆ ಅವನಿಗೆ ಹೆಸರು ಅಂದ್ರೆ, ನಾವು ಅಗ್ನಿ ಪೂಜೆ ಹೋಮ ಎಲ್ಲ ಅಗ್ನಿ ಕಾರ್ಯ ಮಾಡಿದ ಮೇಲೆ ಕೊನೆಯಲ್ಲಿ ಪುರೋಹಿತರು ಹೇಳ್ತಾರೆ, ಎದ್ದು ನಿಂತ್ಕೊಳ್ಳಿ, ಹೇಳ್ತಾರೆ ಯಶಸ್ಸು ವರ್ಚಸ್ಸು ಎಲ್ಲ ಬರಲಿ, ದೇಹಿಮೆ ಕವ್ಯ ವಾಹನ ಅಂತ ಹೇಳ್ತಾರಲ್ಲ, ಅದು ಇವನು ಮಾಡುವಂತ ಕೆಲಸ. ಏನ್ ಮಾಡ್ತಾನಂದ್ರೆ ನಮ್ಗೆ ಯಶಸ್ಸು, ನಮ್ಗೆ ಯಶಸ್ಸು, ನಮ್ಗೆ ಕಾಂತಿ, ನಮ್ಗೆ ವರ್ಚಸ್ಸು ಅಂದ್ರೆ ಏನು ಅಂದ್ರೆ ಇದು ಲೌಕಿಕದಲ್ಲಿ ಬರುತ್ತಾ, ನಾವೆಲ್ಲ ಮಾಡಿದ್ವಿ ಏನಾರು ಮುಖದಲ್ಲಿ ಏನಾರು ಯಶಸ್ಸು ಕಾಂತಿ ಏನು ಕಾಣಿಸೋದಿಲ್ಲ, ವಯಸ್ಸಾಗ್ತಾ ಇರ್ತಾ ಇನ್ನು ಇರೋದು ಹೋಗ್ಬಿಡತ್ತಲ್ಲ. ಸೊ ಇದು ಏನ್ ಮಾಡ್ತಾನಂದ್ರೆ ಇದು ಹೇಳೋದಲ್ಲ, ನಮ್ಮ ಜ್ಞಾನ ಬಂದ ಜ್ಞಾನಕ್ಕೆ ಯಶಸ್ಸು, ಯಶಸ್ಸು ವರ್ಚಸ್ಸು ಅಂದ್ರೆ ವರಂಚಿತತ್ವ ಅಂದ್ರೆ ಭಗವಂತ ನಮ್ಮನ್ನ ಭಗವಂತ ನಮ್ಮನ್ನ ವರ್ಣ ಮಾಡಬೇಕು, ಸ್ವೀಕಾರ ಮಾಡಬೇಕು ಅಂತ ಒಂದು ಜ್ಞಾನದ ಕಾಂತಿ ನಮ್ಮಲ್ಲಿ ಇರಬೇಕು. ಆ ಕಾಂತಿಯಿಂದ ಯಶಸ್ವಿಯಾಗಿ ಬರುತ್ತೆ ಯಶಸ್ಸು. ನಮ್ಮ ಫೇಮ್ ನಮ್ಮ ಹೆಸರು ನಾಲ್ಕು ಜನ ಹೇಳ್ಬೇಕು ಅಂತಿಲ್ಲ, ನಮಗೆ ಹಿ ಟೇಕ್ಸ್ ಇಟ್ ಟು ಸಚ್ ಎ ಲೆವೆಲ್. ಯಾವ ಲೆವೆಲ್ಗೆ ಕರ್ಕೊಂಡು ಹೋಗ್ತಾನೆ ಇವನು ಅಂದ್ರೆ, ಒಂದು ಪಂಡಿತರು ಇರ್ತಾರಂತ ಅನ್ಕೊಳ್ಳಿ, ಆ ಪಂಡಿತರ ಹೆಸರು ನಮ್ಗೆ ಇಲ್ಲಿ ಕೂತಿದ್ರು ನಮ್ಗೆಲ್ಲ ಗೊತ್ತಿರುತ್ತೆ. ಯಾಕೆ ಅಂದ್ರೆ ಅವರು ಚಂದಾಗೆ ತಿಳ್ಕೊಂಡಿದ್ದಾರೆ ಅಂತ ನಾಲ್ಕು ಜನ ಹೇಳಿ ಕೇಳಿ, ಅವರು ಚಂದಾಗಿ ಹೇಳ್ತಾರೆ, ಹೀಗೆ ಕೇಳಿ 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 ನಾವು ಕೇಳಿ ಪ್ರಭಾವಿತರಾಗಿ, ಸೊ ಅವರ ಯಶಸ್ಸು ಮುಟ್ಟತ್ತ. ಯಶಸ್ಸು ಮುಟ್ಟೋದು ಯಾವ್ದು ರೀಸನ್ ಇಸ್, ಜ್ಞಾನ ಪರಂಪರೆ ಕಂಟಿನ್ಯೂ ಆಗಬೇಕು, ಆದ ಕಾರಣದಿಂದ ಯಶಸ್ಸು. ಯಶಸ್ಸು ಇಸ್ ನಾಟ್ ಫಾರ್ ನಮ್ಮ ಇಂಡಿವಿಜುವಲ್ ನೇಮ್ ಕೋಸ್ಕರ ಅಲ್ಲ, ದೇವರದು ಮುಟ್ಟಬೇಕು, ಯೋಗ್ಯ ಜನರಿಗೆ ಮುಟ್ಟಬೇಕು, ಹಾಗೆ ಬರುವಂತ ಯಶಸ್ಸು ಇದನ್ನ ಕೊಡ್ತಾನೆ. ಇವನು ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ, ಸರಿಯಾಗಿ ಚಿಂತನೆ ಅಗ್ನಿ ಕಾರ್ಯದಲ್ಲಿ ದೇವರಲ್ಲಿ ಚಿಂತನೆ ಇಟ್ಟು ಮಾಡಿದ ನಿಶ್ಚಯವನ, ಅವನು ಚ್ಯುತಿ ಆಗೋದಿಲ್ಲ ಅಂದ್ರೆ ಯಾವ್ದು ಚ್ಯುತಿ ಆಗೋದಿಲ್ಲ, ಇವನು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂದ್ರೆ ಏನರ್ಥ ಅಂದ್ರೆ, ನಮ್ಗೆ ವಾಕ್ ನಮ್ಮ ಮಾತು ನೋಡಿದೀವಿ ವೀರ, ಅದು ಮಾತು ಅಂತ ನೋಡಿದೀವಿ, ಅಗ್ನಿಯೇ ಮಾತು ಅಂತ ನಮ್ಗೆ ಗೊತ್ತು, ಅಗ್ನಿಯಲ್ಲಿ ಮಾತು ವಾಕ್ ಬರೋದು, ವಾಕಿನಲ್ಲಿ ಅಗ್ನಿ ಇದೆಲ್ಲ ನಾವು ಹರಿಕಂಸಾರಮಲ್ಲ ತಿಳ್ಕೊಂಡಿದ್ದೀವಿ. ಇದು ನಮ್ಗೆ ಚ್ಯುತಿ ಆಗೋದಿಲ್ಲ. ಬಿಡೋದಿಲ್ಲ ಅಂದ್ರೆ ಏನು, ಬಿಡೋದಿಲ್ಲ ಅಂದ್ರೆ ನಾವು ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ ಅಂತ ಅರ್ಥ ಅಲ್ಲ. ದೇವರ ಸ್ಮರಣೆ ನಮ್ಮ ನಾಲಿಗೆಯಲ್ಲಿ ನಾಲಿಗೆಯಲ್ಲಿಯೇ ಕೂತಿರುತ್ತ ಅಂತ ಹೇಳ್ತಾರೆ, ಅದು ನಾಲಿಗೆಯಲ್ಲಿಯೇ ಇರುತ್ತ, ನಾಲಿಗೆ ಬಿಟ್ಟು ಹೋಗೋದಿಲ್ಲ. ನಾವು ಮೌನವಾಗಿ ನಾವು ಜಪ ಮಾಡ್ತೀವಿ, ಇದ್ರ ನಾಲಿಗೆ ಬಿಟ್ಟು ಹೋಯ್ತಾ ಇಲ್ಲ, ನಾಲಿಗೆಯಲ್ಲಿ ಇದ್ದು ಆ ಸ್ಮರಣೆ ಬರ್ತಾನೆ ಇರುತ್ತ ಅದು. ಸೊ ಆ ನಾಲಿಗೆಯನ್ನು ಬಿಟ್ಟು ವಾಕ್ ಹೋಗೋದಿಲ್ಲ. ಸೊ ಹಾಗೆ ಅವನು ಮಾಡ್ತಾನ ಅಂತ ಹೇಳ್ತಾರ ನಿಶ್ಚಯವನ ಅಂತ ಇವನ ಹೆಸರು. ನಿಶ್ಚಯವನಗೆ ಒಂದು ಮಗ ಇದ್ದಾನಂತ, ಈ ಮಗ ಏನ್ ಮಾಡ್ತಾನಂತ, ಇದು ನಮ್ಗೆ ಬೇಕಾದ ಅಂಶ. ಇವನ ಹೆಸರು ಸತ್ಯನೇ, ಸತ್ಯ ಅಂತಾನೆ ಬರುತ್ತೆ. ಯಾಕೆಂದ್ರೆ ಇವನು ಸತ್ಯ, ಯಾವ ವಿಷಯದಲ್ಲಿ ಸತ್ಯ, ಅವನು ನಮ್ಗೆ ಧರ್ಮ ಪ್ರಜ್ಞೆಯನ್ನು ಕೊಡೋದು ಮಾತ್ರ ಅಲ್ಲ, ಅಂದ್ರೆ ಈ ಸತ್ಯ ಅಂಬುವನ ಕೀರ್ತಿ ಹೇಗೆ ಅಂದ್ರೆ, ಈ ಸತ್ಯ ಅಂಬುವನು ನಮ್ಗೆ ಕಾಲ ಧರ್ಮವನ್ನ ನಿಯಂತ್ರಣ ಮಾಡ್ತಾನೆ, ಕಾಲಕ್ಕೆ ಬರುವಂತಹ ಧರ್ಮಗಳನ್ನ ಇವನು ನಿಯಂತ್ರಣ ಮಾಡ್ತಾನೆ. ಹೇಗೆ ಇವನು ಮಾಡ್ತಾನಂದ್ರೆ, ಕಾಲಕಾಲ ಧರ್ಮ ಮಾಡಬೇಕು ಅಂದ್ರೆ ಏನೋ ಒಂದು ಧರ್ಮ ಮಾಡ್ಬೇಕು, ಏನೋ ಒಂದು ಇವಾಗ ಏನೋ ಒಂದು ಕಾರ್ಯಕ್ರಮ ದೇವರ ಬಗ್ಗೆ ಏನಾದ್ರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವಾಗ ಏನಾಗತ್ತಂದ್ರೆ ಏನೋ ಒಂದು ಹೊಟ್ಟೆ ಸೂಳಿ ತಲೆ ಸೂಳಿ ಏನೋ ಒಂದು ಕಷ್ಟ ಬಂದ್ಬಿಡತ್ತೆ, ನಾವು ಮಾಡ್ಬೇಕಂದ್ರೆ ಕಷ್ಟ ಬರುತ್ತೆ. ಆವಾಗ ನಾವು ಏನು ಮಾಡ್ತೀವಿ, ಆ ಕಷ್ಟ ಸಹನ ದೇವರೇ ಕಾಪಾಡಪ್ಪ ಅಂತ ಮನಸ್ಸಿನಿಂದ ಅಳ್ತೀವಿ. ದೇವರೇ ಏನಪ್ಪ ಇದು, ಪೂಜೆ ಮಾಡ್ಬೇಕು ಅಂತ ಶಕ್ತಿ ಇಲ್ಲಂಗ ಹೋಯ್ತಲ್ಲ, ಮಾತಾಡ್ಬೇಕು ಶಕ್ತಿ ಇಲ್ಲಂಗ ಹೋಯ್ತಲ್ಲ, ಏನೋ ಮಾತಾಡ್ಬೇಕು ಆ ಹೋಡೇ ಮರ್ತಾಯ್ತು, ಹೀಗೆಲ್ಲ ಆಗತ್ತೆ ನಮ್ಗೆ. ಆವಾಗ ಆ ನಮ್ಮ ನಾವು ಕೂಗುತ್ತೀವಿ, ಮನಸ್ಸಿನಿಂದ ಕೂಗುತ್ತೀವಲ್ಲ, ಅದನ್ನ ಆ ಧ್ವನಿಯನ್ನ ಕೇಳಿ ತಕ್ಷಣ ಬಂದು ನಮ್ಗೆ ಹಿ ರಿಲೀಸ್ ನಿಷ್ಕೃತಿ ಅಂತ. ಇವನ ಹೆಸರು ಸತ್ಯ ಅಂತ ಒಂದು ಹೆಸರಿದ್ರು, ಇವನು ಮಾಡೋ ಕೆಲಸಗಳಿಂದ ಇವನಿಗೆ ಏನ್ ಹೆಸರು ಬಂತು ಅಂದ್ರೆ ನಿಷ್ಕೃತಿ ಅಂತ ಒಂದು ಹೆಸರು ಬಂತಂತೆ ಇವನ್ಗೆ. ಟೂ ಮೆನಿ ನೇಮ್ಸ್ ಬರುತ್ತೆ, ಬಟ್ ಜಸ್ಟ್ ಕೇಳಿ ಅಷ್ಟೇ, ಆಮೇಲೆ ನೋಡೋಣ ನಾವು ಶಾಜೆ ಅಂತ. ಸೊ ನಿಷ್ಕೃತಿ ಅಂತ ಇವನ ಹೆಸರು. ಯಾಕೆ ಅಂದ್ರೆ ನೇಮ್ ಮಾತ್ರ ನೆನಪಿಟ್ಕೊಂಡು, ನಿಷ್ಕೃತಿಯಿಂದ ನಿಮ್ಗೆ ಏನಾದ್ರು ಕಷ್ಟ ಬಂತು, ಏನಾದ್ರು ವರ್ಡ್ಸ್ ಬಂದಿಲ್ಲ ಹೇಳ್ಬೇಕು, ಆ ಒಂದು ವರ್ಡ್ ಬಂದಿಲ್ಲ ನಿಮ್ಗೆ, ಏನೋ ಒಂದು ಪೂಜೆ ಏನೋ ದೇವರ ಕಾರ್ಯದಲ್ಲಿ, ಈ ಒಂದು ಲೌಕಿಕ ಕಾರ್ಯದಲ್ಲಿನು ಏನಾದ್ರು ಒಂದು ಪೇನ್, ವೆನ್ ಎವರ್ ಯು ಆರ್ ಇನ್ ಪೇನ್ ಅಂಡ್ ಮನಸ್ಸಿನಿಂದ ಅಳ್ತಿರಲ್ಲ, ಆವಾಗ ಆ ಕಷ್ಟವನ್ನ ತಾನೇ ಓಡಿ ಬಂದು ಅದನ್ನ ನಿವೃತ್ತಿ ಮಾಡ್ತಾನೆ. ಅದಕ್ಕೆ ಅವನಿಗೆ ನಿಷ್ಕೃತಿ ಅಂತ ಹೆಸರು. ನಮ್ಗೆ ನಮ್ಮ ಸುಖವನ್ನ ಕೊಡ್ತಾನೆ ನಮ್ಮಪ್ಪ, ಕಷ್ಟವನ್ನ ತೆಗಿತಾನೆ, ಕಷ್ಟವನ್ನ ಅನೇಕ ಮುಖದಿಂದ ತೆಗಿತಾನೆ. ಹೇಗೆ ಅಂದ್ರೆ ಈವನ್ ಹಿ ವಿಲ್ ಗಿವ್ ಸಚ್ ಎ ರಿಲೀಫ್ ಅಂತ. ನೀವು ಒಂದು ಪಾರ್ಕಿಗೆ ಹೋಗ್ತೀರಾ ಇವಾಗ, ಪಾರ್ಕ್ ಇಲ್ಲ ಏನೋ ಪಿಕ್ನಿಕ್ ಸೆಂಟರ್ಸ್ ಎಲ್ಲೆಲ್ಲೋ ಹೋಗ್ತೀರಾ, ಏನೋ ಸೀನ್ರೀಸ್ ಎಲ್ಲ ನೋಡ್ತೀರಾ, ಅದೆಲ್ಲ ನೋಡಿದಾಗ ವೈ ಶುಡ್ ಯು ಫೀಲ್ ಹ್ಯಾಪಿ? ನಮ್ಗೆ ಹೇಳ್ತೀವಲ್ಲ ಬೇಜಾರಾಯ್ತು ಅಂತ, ಒಂದು ವಾಕ್ಗೆ ಹೋಗಿದ್ದೆ, ಆರು ಒಂದು ಏನೋ ಸೈಟ್ ಸೀ ಏನೋ ಇಲ್ಲೆಲ್ಲ ಹೋಗ್ತೀವಿ, ಟು ವೆಕೇಶನ್ ಅಂತ ಹೋಗೋ ಪರ್ಪಸ್ ಈ ಕಂಟ್ರಿ ಹೋಗ್ತಾರಲ್ಲ, ವೆಕೇಶನ್ ಯು ವಾಂಟ್ ಟು ಗೆಟ್ ರಿಲೀಫ್ ಅಂಡ್ ಯು ಫೀಲ್ ಗುಡ್. ಸೊ ಆವಾಗ ವಾಟ್ ಈಸ್ ಇಟ್ ದಟ್ ಈಸ್ ಹೆಲ್ಪಿಂಗ್ ಯು? ಅಲ್ಲಿ ಶೋಭನ ಸೃಷ್ಟಿಯನ್ನ ಮಾಡಿಸಿ, ಶೋಭನ ಸೃಷ್ಟಿ ಮೂಲಕವಾಗ ಎನಿಥಿಂಗ್ ದಟ್ ಈಸ್ ಪ್ಲೀಸಿಂಗ್ ಟು ಯರ್ ಐಸ್ ಮಾಡಿ, ನಿಮಗೆ ಇಟ್ ರಿಲೀವ್ಸ್ ಯುವರ್ ಪೇನ್. ದ ಪೇನ್ ಇಸ್ ರಿಲೀವ್ಡ್ ಇನ್ ಮೆನಿ ಮೆನಿ ವೇಸ್. ಆಧ್ಯಾತ್ಮಿಕ ಪೇನ್ ರಿಲೀವ್ ಮಾಡೋದು, ನಾವು ಅವ್ರನ್ನ ಕೂಗಿದಾಗೆ ಬಂದು ನಮ್ಗೆ ಆ ಸುಖವನ್ನ ಕೊಡ್ತಾನೆ, ಹಿ ರಿಲೀವ್ಸ್ ಅವರ್ ಪೇನ್ ಅಂತ. ಒಂದಾದ್ರೆ ಲೌಕಿಕದಲ್ಲಿನೂ ಈ ತರ ಎಲ್ಲ ಒಂದು ಆಪರ್ಚುನಿಟಿ ಕೊಟ್ಟು, ಈ ಸೃಷ್ಟಿಯಲ್ಲಿ ಶೋಭನತ್ವ ಎಲ್ಲೆಲ್ಲಿ ಕಾಣುತ್ತೋ ಅಲ್ಲಿಲ್ಲ ಇವನು ಬಂದು ನಿಷ್ಕೃತಿ ಎಂಬುವನು ಇವನು ಇರ್ತಾನಂತ. ಸೊ ಇವನನ್ನ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಇವನನ್ನ ವಿಶೇಷವಾಗಿ ಸ್ಮರಣೆ ಮಾಡ್ಬೇಕು. ಇವನ ಸತ್ಯ ಅಂತಾನೆ ಇವನ್ನ ಕರೆದಿದ್ದಾರೆ. ಇವನ ಮಗ ಯಾರು ಅಂತ ತಿಳ್ಕೊಬೇಕು. ಇವನ್ ಮಗ ಯಾರು ಅಂದ್ರೆ, ಇವನ್ ಮಗನ ಹೆಸರು ಸ್ವನ ಅಂತ ಹೆಸರು ಅಂತ. ಇವನು ಯಾರು ಅಂದ್ರೆ ಟೋಟಲಿ ಡಿಫ್ರೆಂಟ್. ಹೀಸ್ ನಮ್ಗೆ ಬರುತ್ತಲ್ಲ ರೋಗ ರುಜಿನಗಳು, ಆ ತಾಪ ಅಂದ್ರೆ ಟೆಂಪರೇಚರ್, ಬಾಡಿ ಹೀಟಿಂಗ್ ಅಪ್, ಆ ತಾಪ, ಶೈವ ಜ್ವರ ಹೀಗೆಲ್ಲ ಹೇಳ್ತಾರಲ್ಲ, ಶೈವ ಜ್ವರಕ್ಕೆಲ್ಲ ಕೊನೆಯಿಂದ ಅಗ್ನಿಯಿಂದಲೇ ಅದು ಹುಟ್ಟಿ ಬರತ್ತೆ ಅಂತಲ್ಲ, ಅಲ್ಲಿ ಒಂದು ನಾವು ಒಂದ್ ಕಡೆ ನೋಡಿದ್ದೀವಿ ಶೈವ ಜ್ವರ ಇದು ಬಂದಾಗ ಇಲ್ಲಿ ನೋಡೋವಾಗ ಅಲ್ಲಿ ರೋಗ ರುಜಿನ ಎಲ್ಲ ಬರತ್ತೆ ಅಂತ ಏಳನೇ ಸಂತಿಯಲ್ಲಿ ನೋಡಿದ್ದೀವಿ. ಅಲ್ಲಿ ಬರುವಂತ ಅಗ್ನಿ ಇವನ ಆಗ್ತಾನೆ. ಸತ್ಯ ಅಂದ್ರೆ ನಿಷ್ಕೃತಿ ಸತ್ಯ ಅಂತ ಇದಾನಲ್ಲ ಈ ಅಗ್ನಿ, ಅವನ ಮಗ ಅಂದ್ರೆ ನಿಶ್ಚಯವನ ಮೂರನೇ ಮಗ, ಐ ಮೀನ್ ಮಗನ ಮಗ ಪೌತ್ರ. ಅವನು ಬಂದು ಸ್ವನ ಅಂತ ರೋಗ ರುಜಿನ ಮುಂತಾದೆಲ್ಲ ಕೊಡ್ತಾನೆ, ಜನರನ್ನ ಅಳಿಸ್ತಾನಂತ. ತಂದೆ ನಿಷ್ಕೃತಿ ಎಲ್ಲರ ಯಾರ ಹತ್ರನೋ ಅವ್ರಿಗೆ ಹಿ ಗಿವ್ಸ್ ರಿಲೀಫ್, ಮಗ ಗಿವ್ಸ್ ಅಳಿಸ್ತಾನೆ ರೋಗ ರುಜಿನ. ಅಂದ್ರೆ ಅವನು ಕೆಟ್ಟವನು ಅಂತ ಅರ್ಥ ಅಲ್ಲ, ನಮ್ಮ ಪ್ರಾರಬ್ಧದ ಆ ಕಷ್ಟ ಕೊಡೋದು, ಕಷ್ಟವನ್ನ ಕೊಡೋದು ಎಂಬುದು ಅದು ನಮ್ಗೆ ಅನುಸಂಧಾನ ಅಷ್ಟು ಸುಲಭ ಬರೋದಿಲ್ಲ. ನಮ್ಮಲ್ಲಿ ಇರುವಂತ ಕೊಳೆ ಹೋಗತ್ತೆ, ಆ ಕೊಳೆ ಹೋಗತ್ತೆ, ಆ ಪೇನ್ಲಿ ಆ ಹೀಗಿಟ್ಕೋಬೇಕು. ರೋಗ ರುಜಿನ ಬಂದಿದೆ, ಹೀಟ್ ಟೆಂಪರೇಚರ್ ಬಂದಿದೆ, ಬಂದಾಗ ಇವನೇ ಕೊಡ್ತಾ ಇದ್ದಾನೆ, ಸ್ವನ ಅಂಬವನು ಕೊಡ್ತಾ ಇದ್ದಾನೆ. ಆದ ಮೂಲಕ ಅವನು ಕೆಟ್ಟವನಾಗೋದಿಲ್ಲ, ಆ ಪಾಪವನ್ನ ಹೋಗಲಾಡಿಸ್ತಾನೆ. ಹಾಗೆ ಅವನ ಅಪ್ಪನ ನೆನಪನ್ನ ಮಾಡಬೇಕು, ನಿಷ್ಕೃತಿ ಎಂಬ ನೆನಪು ಮಾಡಿದ್ರೆ ಆವಾಗ ಆ ಪಾಪ ಹೋಗ್ತಾ ಹಿ ವಿಲ್ ಬ್ರಿಂಗ್ ರಿಲೀಫ್ ತರ್ತಾನೆ ನಮ್ಗೆ. ಆ ಪ್ರಾರಬ್ಧ ಕಷ್ಟ ಹೋಗಿ ನಮ್ಗೆ ಆ ಒಂದು ರಿಲೀಫ್ ಅನ್ನ ತರ್ತಾನೆ ನಿಷ್ಕೃತಿ, ಅವನ ಮಗ ಸ್ವನ. ಹೀಗೆ ತಿಳ್ಕೊಳ್ಳೋದು. ಇವರಾದ ಮೇಲೆ ಮೂರನೇ ಮಗ ಅಂದ್ರೆ ಫಸ್ಟ್ ಮಗ ಬಂದು ಶನಿಯವನ ಫಸ್ಟ್ ಐ ಮೀನ್ ಬೃಹಸ್ಪತಿಯ ಫಸ್ಟ್ ಮಹಾ ಶನಿಯು, ಎರಡನೇ ಮಗ ಬಂದು ನಿಶ್ಚವನ, ಮೂರನೇ ಮಗನ ಬಗ್ಗೆ ಇವಾಗ ತಿಳ್ಕೊಬೇಕು. ಮೂರನೇ ಮಗ ಯಾರು ಅಂದ್ರೆ ಇವನು ನಮ್ಗೆ ತುಂಬಾ ಬೇಕಾದವನು, ವಿಶ್ವಜಿತ್. ವಿಶ್ವಜಿತ್ ಅಂತ ಇವನಿಗೆ ಹೆಸರು. ಇವನನ್ನ ಯಾರು ಪೂಜೆ ಮಾಡ್ತಾರೆ, ಎಸ್ಪೆಷಲಿ ಯಾರು ಪೂಜೆ ಮಾಡ್ತಾರಂದ್ರೆ ಈ ಶಾಸ್ತ್ರ ಮುಂತಾದ ತಿಳ್ಕೋಬೇಕು ಆ ರಾಜಂದರು ಮಾಡ್ತಾರ, ಬುದ್ಧಿ, ವೇರ್ ಎವರ್ ದ ಬುದ್ಧಿಯ ಕೆಲಸ ಬೇಕು. ಆ ಬುದ್ಧಿಯ ಕೆಲಸ ಇವನ ವಶದಲ್ಲಿ ಇದ್ದಂತ ಬುದ್ಧಿ ಎಂಬುದು ಅಗ್ನಿ ತಾನೆ. ಬುದ್ಧಿ ಎಂಬುದು ನಾವು ನೋಡ್ತೀವಿ, ಬುದ್ಧಿ ಅಂದ್ರೆ ಆ ಒಂದು ಮನಸ್ಸು, ಆದ್ಮೇಲೆ ಬುದ್ಧಿ ದ ಸ್ಪಾರ್ಕ್ ಬರುತ್ತ ಅಗ್ನಿ, ಅಲ್ಲಿನೂ ಒಂದು ಅಗ್ನಿನೇ ನೋಡ್ತೀವಿ ನಾವು. ಸೊ ಆ ಒಂದು ಬುದ್ಧಿಯ ಸ್ಪಾರ್ಕ್ ಬರಬೇಕಂದ್ರೆ ಬುದ್ಧಿ ಹೊಳೆಯಬೇಕು, ಟಕ್ ಅಂತ ಹೊಳೆಬೇಕು. ಇಟ್ ಫ್ಲಾಶಸ್ ಅಂತಾನೆ ನಾವು ಹೇಳ್ತೀವಿ. ಫ್ಲಾಶ್ ಅಂದ್ರೆ ಏನದು, ಬೆಂಕಿಯ ಸ್ವರೂಪ ತಾನೆ. ಸೊ ಅಲ್ಲಿ ವಿಶ್ವಜಿತ್ ತಂಬುವನ್ ಅವನ ಬುದ್ಧಿ ನಮ್ಮ ಅಧ್ಯಾತ್ಮ ಅಂದ್ರೆ ಬುದ್ಧಿ ಅಂದ್ರೆ ಯೂನಿವರ್ಸಲ್ ಬುದ್ಧಿ ಅಂತ ಅರ್ಥ ಅಲ್ಲ, ನಮ್ಮ ನಮ್ಮ ಬುದ್ಧಿ, ನಮ್ಮ ನಮ್ಮ ಇಂದ್ರಿಯ ಜನ್ಯವಾದ ಬುದ್ಧಿ, ಅದು ಎಲ್ಲವೂ ಇವನ ಕಂಟ್ರೋಲ್ ಇದೆ. ಇವನ ಕಂಟ್ರೋಲ್ ಅಂದ್ರೆ ಬುದ್ಧಿ ಅಭಿಮಾನಿ ಎಲ್ಲ ಇದಾರಲ್ಲ ಅಂದ್ರೆ ಅವ್ರು ಉಮಾದೇವಿ ಎಲ್ಲ ಇರ್ಲಿ, ಕೊನೆಯಲ್ಲಿ ಉಮಾದೇವಿ ಇವನ ಮೂಲಕವಾಗೆ ಆ ಒಂದು ಲಾಸ್ಟ್ ಒಂದ್ ಹಿಡ್ಕೊಂಡಿದ್ದಾರೆ, ಕೊಡದೇ ಹಿಡ್ಕೊಂಡಿದ್ದಾನೆ. ಇವನು ಅದನ್ನ ಕೊಡ್ತಾನ ಅಂತ ತಿಳ್ಕೋಬೇಕು, ದಟ್ ಇಸ್ ಇವನ ಮೂಲಕವಾಗಿ ಅದು ಬರುತ್ತ ಅಂತ ತಿಳ್ಕೋಬೇಕು. ಸೊ ಇವನ ವಿಶ್ವಜಿತ್ ಈ ಒಂದು ಅಗ್ನಿ, ಈ ಮೂರನೇ ಮಗ ಅವನ ವಶದಲ್ಲಿ ಬುದ್ಧಿ ಪ್ರಚೋದನೆ ಮಾಡ್ತಾನೆ. ಹೇಗೆ ಪ್ರಚೋದನೆ ಅಂದ್ರೆ ಈ ತರ ಒಂದು ಅಗ್ನಿಯ ಸೇವೆ ಮೂಲಕವಾಗಿ, ಅಗ್ನಿ ಹೋಮ ಹವನ ಇದೆಲ್ಲ ನಮ್ಗೆ ನಮ್ಮಲ್ಲಿ ಮಾಡುವ ಕ್ರಮ ಇದೆ, ಏನೋ ಒಂದು ಒಂದು ನವಗ್ರಹ ಹೋಮ ಏನಾದ್ರು ಒಂದು ಮಾಡ್ತೀವಿ. ಸೊ ಆರ್ ಬ್ರಾಹ್ಮಣರಾಗಿದ್ರೆ ದಿನಾಗ್ಲೂ ಮನೆಯಲ್ಲಿ ಉಪಾಸನ ಅಂಬೋದಿರ್ಬೇಕು, ಮದುವೆಯಿಂದಲೇ ಅದು ಶುರು ಆಗತ್ತೆ. ಸೊ ಅದು ಇದ್ದೇ ಇದೆ ದೇವ, ಅದು ಇಲ್ಲ ನಮ್ಗೆ ಅಂದ್ರೆ ಬರೀ ಏನು ಹೋಮ ಅಂದ್ರೆ ದೇವರ ದೀಪ ಹಚ್ಚೋವಾಗ ಆಗಲಿ, ದೇವರ ದೀಪ, ಆ ದೀಪದಲ್ಲೇನೆ ಎಲ್ಲರೂ ಇದ್ದಾರೆ, ಇವರೆಲ್ಲರೂ ಅಲ್ಲಿನೂ ಕೂತಿದ್ದಾರೆ. ಇವರು ವಿಶ್ವಜಿತ್ ಅಂತ ಇವನು ಬಂದು ನಮ್ಗೆ ಆಧ್ಯಾತ್ಮಕದಲ್ಲಿ ನಮ್ಗೆ ಬುದ್ಧಿ ವಿಶೇಷವಾಗಿ ಆ ಬುದ್ಧಿ ಪ್ರೇರಣೆ ಒಳಗಿಂದ ಆ ಬುದ್ಧಿಯನ್ನ ಪ್ರೇರಣೆ ಮಾಡ್ತಾರೆ. ನೆಕ್ಸ್ಟ್ ಬರೋದು ಬಂದು ನಾಲ್ಕನೇ ಅಗ್ನಿ, ನಾಲ್ಕನೇ ಮಗ. ಇವನು ಬಂದು ವಿಶ್ವ ಬುಕ್, ಸರ್ವ ಬುಕ್ ಅಂತ ಹೇಳ್ತಾರೆ, ವಿಶ್ವ ಬುಕ್ ಅಂತ ಕೊಟ್ಟಿದ್ದಾರೆ ಹರಿವಂಶದಲ್ಲಿ. ವಿಶ್ವ ಬುಕ್ ಎಂಬುವನು ಹೆಸರಲ್ಲೇ ಇದೆ. ವಿಶ್ವ ಬುಕ್ ಅಂದ್ರೆ ಇಟ್ ಇಸ್ ಸಮಥಿಂಗ್ ಟು ನಮ್ಮ ಉದರಕ್ಕೆ ಸಂಬಂಧಪಟ್ಟದ್ದು, ಅಂದ್ರೆ ಊಟ ಅನ್ನ ಇದಕ್ಕೆ ಸಂಬಂಧಪಟ್ಟದ್ದು. ಇವನ ಹೆಂಡತಿ ಯಾರು ಅಂದ್ರೆ ಸಾಕ್ಷಾತ್ ಗೋಮತಿ. ಗೋಮತಿ ಇದೆಲ್ಲ ಪಶ್ಚಿಮ ಪ್ರಯಾಗ ಅಂತ ಹೇಳುವಾಗ ಆ ಗೋಮತಿ ಯಾವ ಗೋಮತಿ ಅಂದ್ರೆ ನಾಟ್ ನೈಮಿಷಾರಣ್ಯದಲ್ಲಿ ಬರುವಂತ ಆ ಗೋಮತಿ ಇಲ್ಲ, ಇವಳು ಸಮುದ್ರಗಾಮಿನಿ. ದ್ವಾರಕಾ ಅಲ್ಲಿ ಹೋಗಿ ಅವಳು ಸೇರುವಳು. ಆ ಗೋಮತಿ ಸಮುದ್ರಕ್ಕೆ ಸೇರುವಂತ ರಿವರ್ ಇಸ್ ಬೆಸ್ಟ್ ಅನ್ ಇದಾಳಲ್ಲ, ನಮ್ಮ ನಾಡಿಗಳಲ್ಲಿ ನೋಡಿದ್ದೀವಿ ಗೋಮತಿ ಅಂತ. ಆ ಗೋಮತಿ ನದಿ ಅಭಿಮಾನಿ ದೇವತೆಯನ್ನ ಈ ವಿಶ್ವ ಬುಕ್ಕಂಬವನ್ನು ಮದುವೆ ಮಾಡ್ಕೊಂಡಿದ್ದಾನೆ. ಇವನು ಬೆಂಕಿ, ಅವಳು ನೀರು. ಬೆಂಕಿ ನೀರಂದಲೇ ಅಡಿಕೆ ಎಲ್ಲ ಆಗಬೇಕು ನಮ್ಗೆ. ಇವನನ್ನ ಎಲ್ಲಿ ಪೂಜೆ ಮಾಡ್ತಾರಂದ್ರೆ ವ್ರತ ಅಂದ್ರೆ ಪಾಕ ಅಗ್ನಿ ಅಂದ್ರೆ ಅಡಿಗೆ ಮಾಡ್ತೀವಲ್ಲ, ಅಡಿಗೆ ಮಾಡೋ ಕಾಲ ಅಂದ್ರೆ ಕುಕ್ಕಿಂಗ್ ಮಾತ್ರ ಅಲ್ಲ, ಅಡಿಗೆ ಮಾಡೋದು ಅಂದ್ರೆ ಪಾಕ ಮಾಡೋದು ಅಂತ ಒಂದು ಅರ್ಥ ಆಗತ್ತೆ. ಇಲ್ಲ, ಇವನು ಸಮಗ್ರವಾಗಿ ಬರ್ತಾನೆ. ಇವನು ಮಾಡೋದು ಏನು ಅಂದ್ರೆ ಅದು ಆ ಪಾಕ ಮಾಡೋದು ಆ ಒಂದು ವ್ರತ ಪಾಲನೆ ಅಂತ ಅಂದ್ರೆ ಇವಾಗ ಚಾತುರ್ಮಾಸ್ಯದಲ್ಲಿ ಆ ಒಂದು ಅಡಿಗೆ ಮಾಡುವಾಗ ದೇವರನ್ನ ಈವನನ್ನ ವಿಶ್ವ ಬುಕ್ ಎಂಬವನ್ನ ಚಿಂತನೆ ಮಾಡಿ ನಾವು ಮಾಡಿದ ಗೋಮತಿ ದೇವಿ ನೀರು ಹಾಕಿನೇ ಮಾಡ್ತೀವಲ್ಲ ಅಡಿಗೆ, ಗೋಮತಿ ಮತ್ತು ವಿಶ್ವ ಬುಕ್ ಇವರನ್ನ ದಾಂಪತ್ಯ ಇವರನ್ನ ಚಿಂತನೆ ಮಾಡಿದಾಗ ಅದು ಪಾಕ ಆಗತ್ತೆ. ಅದು ಪಾಕ ಆಗೋದು ಅಲ್ಲಿ ಪಾತ್ರೆಯಲ್ಲಿ ಮಾತ್ರ ಅಲ್ಲ, ಅದನ್ನ ಮೂಲಕ ನಮ್ಮ ದೇಹದಲ್ಲಿನೂ ಪಾಕ ಆಗಿ ಅದು ಏನು ಮಾಡತ್ತೆ ಅಂದ್ರೆ ಈ ವ್ರತ ಮೆನಿ ಟೈಮ್ಸ್ ಬರುತ್ತೆ. ಚಾತುರ್ಮಾಸ್ಯ ಮೈ ಹುಷಾರಿಲ್ಲಂಗ್ ಹೋದಾಗ ಬೇಡಪ್ಪ ಇದನ್ನ ಬಿಟ್ಟು ಬಿಡೋಣ ಅಂತಾನೆ ಬರತ್ತೆ. ಅಷ್ಟು ಬರದೆ ಆ ವ್ರತವನ್ನ ಪಾಲನೆ ಮಾಡಬೇಕು ಎಂಬುದನ್ನ ಕೊಡ್ತಾನೆ ಮೇಸಿಕ್ ಆಗಿ. ಬಿಕಾಸ್ ಕುಕಿಂಗ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್, ಡೈಜೆಸ್ಟಿಂಗ್ ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಔಷಧ ತಗೊಂಡ್ರೆ ಡೈಜೆಸ್ಟ್ ಆಗುತ್ತೆ. ದಟ್ಸ್ ನಾಟ್ ವಾಟ್ ದೇ ಆರ್ ಟೆಲ್ಲಿಂಗ್. ನಮ್ಗೆ ವ್ರತ ಪಾಲನೆ ಮಾಡ್ತಾರೆ. ಆದ ಕಾರಣದಿಂದ ಈ ಪಾಕ ಯಜ್ಞಗಳಲ್ಲಿ ಆ ಬ್ರಾಹ್ಮಣರು ಅದು ಮಾತ್ರ ಇಲ್ಲ ಜಿತಾತ್ಮರನ್ನಾಗಿ ಮಾಡುತ್ತಂತೆ. ಆ ತಕೊಂಡು ಅದು ನಮ್ಗೆ ಹಸಿ ಹಸಿ ಆಸೆ ಇವತ್ತು ಏಕಾದಶಿ ಹಸಿ 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 ಆಗತ್ತಲ್ಲ, ಅದೆಲ್ಲ ಆಗದಂತೆ ಆ ವ್ರತವನ್ನ ಪಾಲನೆ ಮಾಡಬೇಕು. ಆಮೇಲೆ ಜಿತಾತ್ಮರಾಗಿರಬೇಕು, ಅದು ಮಾತ್ರ ವ್ರತವನ್ನ ಪಾಲನೆ ಮಾಡ್ತೀವಿ. ಏಕಾದಶಿ ಚಾತುರ್ಮಾಸ ಏನೋ ಕಷ್ಟಪಟ್ಟು ಏನೋ ಒಂದು ಮಾಡ್ತೀವಿ, ಬಟ್ ಮನಸ್ಸಲ್ಲಿ ಇರುತ್ತೆ ಅವ್ರು ಅದು ತಿಂತಾರೆ ಇದು ತಿಂತಾರೆ, ಕಣ್ಣು ಮುಂದೆ ಅದು ಬೇಡ ಅದು ನೋಡಿದ್ರೆ ತಕೋಬೇಕು ಅಂತ ಅನ್ಸುತ್ತೆ, ಇದೆಲ್ಲ ನಮ್ಗೆ ಆಗುತ್ತೆ, ಕಣ್ಣಿನಿಂದ ಹೊಟ್ಟೆಯಿಂದ ಎಲ್ಲ ಆಗುತ್ತೆ. ಇದು ಮಾಡದೆ ಜಿತಾತ್ಮರ ಅಂದ್ರೆ ನಮ್ಮ ನಮ್ಮ ಲೆವೆಲ್ಲಿ ನಮ್ಮನ್ನ ಜಿತಾತ್ಮರನ್ನಾಗೆ ಅಂದ್ರೆ ಅದು ಅದನ್ನ ಗೆಲ್ಲುವಂತ ಮನಸ್ಸಿನಿಂದ ಗೆಲ್ಲಬೇಕು, ಬರೀ ನಾಲಿಗೆಯಿಂದ ಇಲ್ಲ, ಮನಸ್ಸಿನಿಂದ. ಮನಸ್ಸು ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಮಾಡ್ತಾ ಇರೋಕ್ಕೋಸ್ಕರ ಈ ಬ್ರಾಹ್ಮಣರು ಏನ್ ಮಾಡ್ತಾರಂದ್ರೆ ಈ ಪಾಕ ಯಜ್ಞ ಅಂದ್ರೆ ಅವರು ದೇವರಿಗೆ ನೈವೇದ್ಯ ಮಾಡೋವಾಗಲಿ ಅಡಿಗೆ ಮಾಡೋವಾಗ ನೈವೇದ್ಯ ಮಾಡೋವಾಗಲ್ಲ ಅಡಿಗೆ ಮಾಡೋವಾಗ ಪಾಕ ಯಜ್ಞ ಅಂತ ಪಾಕ ಮಾಡೋವಾಗ ಆವಾಗ ಇವನನ್ನ ವಿಶ್ವಬುಕ್ ಆ ವಿಶ್ವಬುಕ್ ಗೋಮತಿ ದೇವಿಯನ್ನ ಅಲ್ಲಿ ಪೂಜೆಯನ್ನ ಮಾಡ್ತಾರಂತ. ಅದ ಮೂಲಕವಾಗಿ ಇಫೆಕ್ಟ್ ಏನಾಗತ್ತಂದ್ರೆ ಆ ಊಟ ಅಡಿಗೆ ಇದು ಮೂಲಕವೇ ಎಲ್ಲ ಕರ್ಮಾನುಷ್ಠಾನವೂ ಆಗತ್ತ ಅಂತ ಹೇಳ್ತಾರೆ. ಯಾಕೆಂದ್ರೆ ಊಟ ಮಾಡಿದ್ರೆ ಇದು ಸಾಧ್ಯ ಅಲ್ವಾ, ನಮ್ಗೆ ಶಕ್ತಿ ಬರುತ್ತೆ, ಅದು ಮನಸ್ಸಿಗೆ ಹೋಗುತ್ತೆ, ಇದೆಲ್ಲ ನಾವು ಅನೇಕ ಕಡೆ ನೋಡಿದೀವಿ. ಸೊ ಇದು ಎಲ್ಲವನ್ನು ಬೇಸಿಕಲಿ ಏನಾಗತ್ತಂದ್ರೆ ಧರ್ಮಾಚರಣೆ ಮಾಡ್ಲಕ್ಕೆ ನಮಗೆ ವ್ರತ ಪಾಲನೆ, ವ್ರತ ನಾವು ಈ ದೇಹವನ್ನು ತೊಟ್ಟು ಬಂದದ್ದೇ ಇದು ಪಾಲನೆ ಮಾಡ್ಲಕ್ಕೆ ಅದಕ್ಕೆ ಅನುಗುಣವಾಗಿರುತ್ತೆ. ವಿಶ್ವಜಿತ್ ಅಂಬೋದು ಇಲ್ಲಿ ವಿಶ್ವಜಿತ್ ಗೋಮತಿ ನಮ್ಗೆ ತುಂಬಾ ಅವಶ್ಯ ಆಗ್ತಾರೆ. ಸೊ ಅದಕ್ಕೆ ಮಧ್ಯನಾಡಿಯಲ್ಲಿ ಗೋಮತಿಯನ್ನ ಸ್ಮರಣೆ ಮಾಡೋದು ಅಂತ ಸ್ಮರಣೆ ಮಾಡೋದು ಅಂಬೋದು ಇದೆ. ಸೊ ಹೀಗೆ ಇದಾದ ಮೇಲೆ ಐದನೇ ಮಗ ಯಾರು ಅಂದ್ರೆ ಅವನು ವಡವ ನಮ್ಗೆ ನೋಡಿದೀವಿ. ವಡವ ಅಂದ್ರೆ ಆ ಒಂದು ಸಮುದ್ರದಲ್ಲಿನೂ ಅಗ್ನಿ ಇದ್ದಾನೆ ಅಂತ. ಅದು ಹೇಗೆ ಸಾಧ್ಯ ಸಮುದ್ರದಲ್ಲಿ ಅಗ್ನಿ ಹೇಗೆ ಅಂದ್ರೆ, ನಾವು ಅಗ್ನಿ ಅಂದ್ರೆ ವಿ ಆಲ್ವೇಸ್ ಥಿಂಕ್ ಇಟ್ ಲೈಕ್ ಅ ಫೈರ್, ನಮ್ಮ ಕಣ್ಣು ಮುಂದೆ ಕಾಣುವಂತ ಫೈರ್ ಅಂತಾನೆ. ಫೈರು ಅಗ್ನಿ ಹೇಗೆ ಒಟ್ಟಿಗೆ ಆಗತ್ತೆ ಅಂತಾನೆ, ಇಲ್ಲ ಅದು ಫೈರ್ ಅಂತಲ್ಲ, ಇಟ್ ಈಸ್ ಅ ಶಕ್ತಿ ರೂಪ. ಆ ಶಕ್ತಿ ರೂಪ ಇಟ್ ಈಸ್ ದೇರ್, ಇಟ್ ಈಸ್ ಯಾಕೆ ಹೇಳ್ತಾರಂದ್ರೆ ಎಷ್ಟು ಮಳೆ ಬರುತ್ತೆ ಎಷ್ಟು ಬರ್ತಾನೆ ಇದ್ರೂ ಹ್ಯಾವ್ ಯು ಎವರ್ ಹರ್ಡ್ ಆಫ್ ದ ಸಮುದ್ರ, ಸಮುದ್ರ ಬಂದು ಐ ಮೀನ್ ಒಂದು ಕಾಲ ಒಂದು ದೇರ್ ಆರ್ ಟೈಮ್ಸ್ ಅದು ಜಾಸ್ತಿಯಾಗಿ ಆ ಒಂದು ಡ್ಯಾಮೇಜಿಂಗ್ ಪ್ರಾಪರ್ಟಿ ಇದೆಲ್ಲ ಇದ್ದೇ ಇದೆ. ಬಟ್ ಜನರಲಿ ಆನ್ ಎ ಡೇ ಟು ಡೇ ಬೇಸಿಸ್ಲಿ ಆ ಸಮುದ್ರ ಡಸಂಟ್ ಕ್ರಾಸ್ ಇಸ್ ಬೌಂಡ್ರಿ, ಡಸಂಟ್ ಕ್ರಾಸ್ ಇಸ್ ಲಿಮಿಟ್ ಅಂದ್ರೆ ಅದು ಹಾಗೇ ಇರುತ್ತೆ. ನೀರು ಎಲ್ಲ ನದಿಗಳು ಹೋಗುತ್ತೆ, ಮಳೆ ಹೋಗುತ್ತೆ, ಅದೇ ನಾವು ಸೈನ್ಸ್ ಲೇನ್ ಹೇಳ್ತೀವಿ, ಅಲ್ಲಿರುವಂತ ನೀರೆಲ್ಲ ಸೂರ್ಯಕಿರಣ ಹೀರಿ ಮಳೆಯಾಗಿ ಬರುತ್ತೆ. ಇದು ದಿಸ್ ಪ್ರಾಸೆಸ್ ಹೇಳುವಾಗ ಹೀರತ್ತ ಅಂತ ಬರುತ್ತೆ, ಸೂರ್ಯಕಿರಣ ಹೀರತ್ತೆ. ಬಟ್ ಆಕ್ಚುಲಿ ಅದು ಮೇಂಟೈನ್ ಮಾಡೋದು ಆ ಒಂದು ಜಲದಲ್ಲಿ ವಡವ ಅಂತ ಹೇಳಿ ಭಗವಂತನ ರೂಪವೇ ಅವನು ಬಂದು ಇದ್ದು ಅದನ್ನ ಸ್ವೀಕಾರ ಮಾಡ್ತಾ ಅಂದ್ರೆ ಟೆಕ್ಸಸ್ ವಾಟ್ ಎವರ್ ಇಟ್ ಈಸ್ ಸ್ವೀಕಾರ ಮಾಡ್ತಾ ಇದ್ದಾನೆ. ಸ್ವೀಕಾರ ಮಾಡೋದು ಒಂದು, ಆದ್ರೆ ಇನ್ನೊಂದು ಊರ್ಧವಾಗೆ ಕಳ್ಸೋದು. ವಡವ ಅಂದ್ರೆ ಸ್ವೀಕಾರ ಆಗ್ಲಿ ಇದು ಎಲ್ಲವೂ ನೀರನ್ನ ತಕೊಳ್ಳೋದು ಒಂದಾದ್ರೆ ಇನ್ನೊಂದು ಆ ನೀರು ಮೇಲಕ್ಕೆ ಹೋಗಬೇಕು, ಊರ್ಧ್ವ ಗಮನ ಆಗಬೇಕು. ಸೊ ಅಲ್ಲಿ ವಾಯುದೇವರ ರೂಪ ಒಂದು ಹೇಳ್ತಾರೆ, ಉದಾನಾಂಬ ರೂಪವನ್ನು ಅಲ್ಲಿ ಹೇಳ್ತಾರೆ. ಅದು ಮೂಲಕವಾಗಿ ಆ ಒಂದು ಊರ್ಧ್ವ ಬುಕ್ ಅಂತಾನೆ ಕರ್ತಾರೆ, ಮೇಲಕ್ಕೆ ಅದು ಹೋಗತ್ತಂತ, ಹೋಗಿ ಅದು ತಿರ್ಗಾ ಸೂರ್ಯನೆಲ್ಲ ಸೇರ್ಕೊಂಡು ಮಳೆಯಾಗಿ ಬರುತ್ತೆ. ಸೊ ಈ ವಡವ ಅಂಬೋದು ನೀರಲ್ಲಿ ಇರುವಂತ ಅಗ್ನಿ ಶಕ್ತಿ ರೂಪ ಅಂತ ಹೇಳ್ತಾರೆ. ಅದು ಒಂದು. ಅದಾದ ಮೇಲೆ ನೆಕ್ಸ್ಟ್ ಬರೋದು ಒಂದು ಸುವಿಷ್ಟಕೃತ್ ಅಂತಾನೆ ಹೇಳ್ತಾರೆ, ಬಿಡಿಸಿ ಹೇಳುವಾಗ ಸುವಿಷ್ಟಕೃತ್ ಅಂತ ಹೇಳ್ತಾರೆ, ಸುವಿಷ್ಟಕೃತ್ ಅಂತಾನೆ ಇದಕ್ಕೆ ಹೆಸರು. ಇದು ಏನಂದ್ರೆ ಈ ಸುವಿಷ್ಟಕೃತ್ ಅಂಬೋದು ಆ ಗೃಹ್ಯ ಕರ್ಮ, ಆ ನಮ್ಮ ಮನೆಯಲ್ಲಿ ಮಾಡುವಂತ ಕರ್ಮಗಳು. ಮನೆಯಲ್ಲಿ ಮಾಡುವಂತ ಕರ್ಮಗಳು ಅಂದ್ರೆ ಅದು ಒಂದು ಕಡೆ ನಾವು ನೋಡಿದ್ದೀವಿ, ಮನೆಯಲ್ಲಿ ಮಾಡುವಂತ ಕರ್ಮಗಳು ಅಂದ್ರೆ ಮೂರು ಅಗ್ನಿಗಳು ಅಂತ, ಆಹವನೀಯ ಅಂತ ಯಾವತ್ತು ಇರುವಂತ ಅಗ್ನಿ ಒಂದು ಇರುತ್ತೆ, ಐ ಮೀನ್ ದಕ್ಷಿಣಾಗ್ನಿ ಅಂತ, ಮದುವೆ ದಿವಸದಿಂದ ದಕ್ಷಿಣಾಗ್ನಿ ಉಪಾಸನಾಗ್ನಿ ದಕ್ಷಿಣಾಗ್ನಿ ಅಂತ ಒಂದು ಇರುತ್ತೆ. ಅಲ್ಲಿಂದ ಯಾವಾಗ್ಲೂ ಅದು ಇರುತ್ತೆ, ಮದುವೆ ಕಾಲದಲ್ಲಿ ಅದನ್ನ ಸ್ವೀಕಾರ ಮಾಡಿದ್ದ ಗಂಡ ಹೆಂಡತಿ ಅರ್ಧ ಅಗ್ನಿ ಅರ್ಧ ಅಗ್ನಿ ಪೂರ್ಣ ಅಗ್ನಿ ಆಗ್ತಾರೆ. ಆ ದಿವಸದಿಂದ ಅದನ್ನ ಬಳಸ್ತಾ ಇರಬೇಕು, ಆ ಅಗ್ನಿಯಿಂದಲೇ ಎಲ್ಲಾ ಹೋಮ ಆಹವನೀಯ ಮುಂತಾದ ಎಲ್ಲಾ ಹೋಮಗಳನ್ನು ಅದನ್ನೇ ಮಾಡೋದು. ಸೊ ಇಲ್ಲಿ ಎರಡು ಬಂದಿದ್ದ, ಒಂದು ಬಂದು ಗಾರ್ಹಪತ್ಯ, ಒಂದು ಇನ್ನೊಂದು ಆಹವನೀಯ ಅಂತ. ಈ ಆಹವನೀಯ ಅಂಬೋದಲ್ಲಿ ಎಲ್ಲವೂ ಮಾಡ್ತಾನ ಯಜಮಾನ. ಸೊ ಗೃಹ್ಯ ಕರ್ಮ ಎಲ್ಲವೂ ಅದರಲ್ಲಿ ಅವನು ಮಾಡ್ತಾನೆ, ಹೋಮ ಹವನ ಎಲ್ಲ ಮಾಡ್ತಾನೆ. ದಕ್ಷಿಣಾಗ್ನೇಯ ಪಿತೃ ಅದು ಬೇರೆ, ಇದು ಮೇಯ್ನ್ ಆಗಿ ಮಾಡುವಂತ ದೇವತೆಗಳಿಗೆ ಮಾಡುವಂತದ್ದೆಲ್ಲ ಅಗ್ನಿ ಮಾಡ್ತಾನೆ. ಸೊ ಈ ಗೃಹ್ಯ ಕರ್ಮ ಮಾಡುವಂತ, ಅದಕ್ಕೆ ಗೃಹ್ಯ ಕರ್ಮ ಮಾಡುವಂತ ಅಗ್ನಿ ಅಂತ ಹೇಳ್ತಾರೆ. ಆ ಅಗ್ನಿಯನ್ನ ನೋಡಿದ್ರೆ ಯಾವಾಗ್ಲೂ ಹೋಮಗಳು ಅದು ಮಾಡುವಾಗ ನೋಡಿದ್ರೆ ಅಗ್ನಿ ಫ್ಲೇಮ್ಸ್ ಗೋ ಇನ್ ಆಲ್ ಡಿರೆಕ್ಷನ್, ಬಟ್ ದೇರ್ ಇಸ್ ಆಲ್ವೇಸ್ ಅ ಫ್ಲೇಮ್. ಏನಾಗತ್ತಂದ್ರೆ ಊರ್ಧ್ವ ಮುಖವಾಗ ಸ್ಟ್ರೈಟ್ ಅಪ್ ಹೋಗತ್ತಂತೆ. ನಾವೊಂದೇ ನೋಡಿದ್ರೆ ಸ್ಟ್ರೈಟ್ ಅಪ್ ಹೋಗತ್ತಂತೆ. ಅದು ಬಂದು ಶಿಷ್ಟಕೃತ್ ಅಂತ ಹೇಳ್ತಾರೆ. ಶಿಷ್ಟಕೃತ್ ಅಂದ್ರೆ ಅದು ಏನ್ ಮಾಡತ್ತೆ ಅಂದ್ರೆ ಊರ್ಧ್ವ ಮುಖವಾಗ ಹೋಗುವಂತ ದಟ್ ಫ್ಲೇಮ್ ಸ್ಟ್ರೈಟ್ ಅಪ್ ಹೋಗತ್ತೆ. ಅದು ಅದು ಹೋಗುವಂತದ್ದು ಅದು ಯಾವುದನ್ನ ಸಿಂಬಲೈಸ್ ಮಾಡತ್ತೆ ಅಂದ್ರೆ ದೇವತೆಗಳು ಊರ್ಧ್ವ ಮುಖ ಮೇಲೆ ಎಲ್ಲಾ ಕಡೆನೂ ಇದ್ದಾರೆ, ಬಟ್ ಸಿಂಬಾಲಿಕಲಿ ಮೇಲಕ್ಕೆ ಹೋಗ್ತಾ ಇದೆ. ಸೊ ನಾವು ಮಾಡಿದ ಕರ್ಮವೆಲ್ಲ ಮೇಲಕ್ಕೆ ಹೋಗ್ತಾ ಇದೆ. ಇಟ್ ಇವಾಪರೇಟ್ಸ್ ಅಂತ ಅರ್ಥ ಅಲ್ಲ, ಮೇಲಕ್ಕೆ ಹೋಗ್ತಾ ಇದೆ ಅಂದ್ರೆ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಸೊ ನಮ್ಮ ಸಾಧನೆ ಇಟ್ ಬೇಸಿಕಲಿ ಶಿಷ್ಟಕೃತ್ ಎಂಬುದು ಇಟ್ ಇಂಡಿಕೇಟ್ಸ್ ನಮ್ಮ ಸಾಧನೆಯ ಮುಖ ಅಂತ ಅದನ್ನ ತಕ್ಕೋಬೇಕು. ದೇವತೆಗಳು ಅಕ್ಸೆಪ್ಟ್ ಮಾಡ್ತಾರಂತ. ಸೊ ಅವಾಗ ಏನಾಗತ್ತೆ ಅಂದ್ರೆ ನಮ್ಮ ಅದೇ ಅದೇ ಯಾವಾಗ್ಲೂ ಇದು ಹಾಕ್ತಾರಲ್ಲ ಪೂರ್ಣಾಹುತಿ ಹಾಕೋವಾಗ ಅದಿಗೆ ಚಂದಾಗಿ ಉರಿದ್ರೆ ಮೇಲಕ್ಕೆ ಹೋಗುತ್ತೆ. ಅದು ಶಿಷ್ಟಕೃತ್ ಅಂತ ಮನೆಯಲ್ಲಿ ಮಾಡುವಂತ ಆ ಒಂದು ಗೃಹ ಕರ್ಮದಲ್ಲಿ ಮಾಡುವಂತ ಇದು ಇದು ಮೇಲ್ಮುಖವಾಗಿ ಹೋಗೋದು. ಈ ಶಿಷ್ಟಕೃತ್ ಒಂದು ನಮ್ಮ ಮನೋ ಅಭಿಷ್ಟ ಸಿದ್ಧಿ, ನಮ್ಮ ಮನಸ್ಸಲ್ಲಿ ಏನಿದೆ. ಯಾವಾಗಲೇ ಹೇಳ್ತಾರಲ್ಲ ಪುರೋಹಿತ, ಏ ದೇವರನ್ನೆಲ್ಲರೂ ಪ್ರಾರ್ಥನೆ ಮಾಡಿ ಇದು ಬೇಕು ಅದು ಬೇಕು ಏನೇನು ಬೇಕು ಏನು ಅಪೇಕ್ಷಿಸಿದೆ ಬೇಕು ಹೇಳಿದ್ರೆ ಬಿಕಾಸ್ ದಟ್ ಅಗ್ನಿ ಎದ್ದು ನಿಂತು ನಾವು ಹೇಳ್ತೀವಿ. ಅದು ನಮ್ಮ ಮನೋ ಅಭಿಷ್ಟಗಳನ್ನ ಪೂರೈಸ್ತ ಅಂತ ಹೇಳ್ತಾರೆ. ಸೊ ಇದು ಶಿಷ್ಟಕೃತ ಆಗತ್ತೆ. ನೆಕ್ಸ್ಟ್ ಇಷ್ಟ ಅಗ್ನಿ ಆರಾದ ಮೇಲೆ ಏಳನೇದು ಬರುವಾಗ ಏಳನೇದು ಬಂದು ಮಗಳು, ಆರು ಮಗ ಒಂದು ಹೆಣ್ಮಗಳು ಅಂತ. ಈ ಹೆಣ್ಮಗಳು ಯಾರು ಅಂತ ಇಲ್ಲಿ ಹೇಳ್ತಾರೆ. ಈ ಹೆಣ್ಮಗಳು ಎಂಬುವಳು ಇಲ್ಲಿ ಅವಳ ಹೆಸರು ಸ್ವಾಹ ಅಂತ ಕೊಟ್ಟಿದ್ದಾರೆ. ಈ ಶುಡ್ ನಾಟ್ ಗೆಟ್ ಮಿಕ್ಸ್ಅಪ್ ವಿತ್ ಇನ್ ದ ಅದರ್ ಸ್ವಾಹ, ಪಿತೃಗಳಿಗೆ ಇದುಕೊಂಡು ತಕೊಂಡು ಹೋಗುವಂತ ಆ ಸ್ವಾಹ ಇಲ್ಲ, ಇದು ಬೇರೆ ಸ್ವಾಹ ಅಂತ ಕಾಣುತ್ತೆ. ಇವಳು ಹೇಗೆ ಅಂದ್ರೆ ಈ ಇವಳು ಬಂದು ಯಾವತ್ತೂ ಹೇಗಿದ್ದಾಳಂದ್ರೆ ಎಲ್ಲರಲ್ಲಿನೂ ಇದ್ದಾಳಂತ. ಎಲ್ಲರಲ್ಲಿನೂ ಹೇಗಿದ್ದಾಳಂದ್ರೆ ಆ ಒಂದು ಇದ್ರಿ ಏನ್ ಹೇಳುದು ಒಂದು ಫೈರ್ವುಡ್ ಅಲ್ಲಿ ಆ ಒಂದು ಕಟ್ಟಿಗೆಯಲ್ಲಿ ಬೆಂಕಿ ಹೇಗಿದೆ, ಕಟ್ಟಿಗೆಯಲ್ಲಿ ಬೆಂಕಿ, ಕಟ್ಟಿಗೆ ನೋಡಿದ್ರೆ ಅದ್ರಲ್ಲಿ ಬೆಂಕಿ ಇದೆ. ಬೆಂಕಿ ಎಲ್ಲೆಂದೋ ತರೋದಿಲ್ಲ, ಕಟ್ಟಿಗೆಯಲ್ಲಿ ಇರುವಂತ ಬೆಂಕಿನೇ ವ್ಯಕ್ತ ಮಾಡ್ತೀವಿ. ಎಲ್ಲಿ ಇದೆ ಕಟ್ಟಿಗೆಯಲ್ಲಿ ಬೆಂಕಿ? ನೀವು ಹಾಕಿದ್ರೆ ಗೊತ್ತಾಗತ್ತೆ, ಎಲ್ಲಾ ಕಡೆನೂ ಇದೆ. ಎಲ್ಲಾ ಕಡೆನೂ ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಅಭಾತಿಯಾಗಿದೆ, ಅದು ಪ್ರಕಾಶಗೊಳಿಸೋದಿಲ್ಲ, ಎಲ್ಲಿ ಇದೆ. ಹಾಗೇನೆ ನಮ್ಮ ಎಲ್ಲರಲ್ಲಿನೂ ಈ ಸ್ವಹ ಅಂಬೋ ಒಂದು ಇದು ಕ್ರೋಧ ಅಗ್ನಿ ಅಂತ ಹೇಳ್ತಾರೆ. ಈ ಕ್ರೋಧ ಅಂಬೋದು ದಟ್ ಈ ಪ್ರಾಕೃತ ದೇಹ ತೊಟ್ಟು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಬಂದಿದೆ, ನಮ್ಮಲ್ಲೆಲ್ಲ ಇದೆ. ಇದು ಆಲ್ವೇಸ್ ಇಟ್ ಈಸ್ ಪ್ರೆಸೆಂಟ್, ಸಮ್ಟೈಮ್ಸ್ ಇಟ್ ಕಮ್ಸ್ ಔಟ್, ಬಂದ್ಬಿಡತ್ತಂತ. ಸೊ ಆ ಒಂದು ಅಗ್ನಿ ಬರದೇ ಇರೋದಕ್ಕೆ ದೇವನ ಪ್ರಾರ್ಥನೆ. ಸೊ ಇಟ್ ಈಸ್ ಆಲ್ವೇಸ್ ಇನ್ ದಟ್ ವಿ ಹ್ಯಾವ್ ಟು ಕೀಪ್ ಅ ಕಂಟ್ರೋಲ್ ಆನ್ ದಟ್. ಸೊ ಇದು ಸ್ವಾಹ ಅಂತ ಹೇಳ್ತಾರೆ. ಸೊ ಇದಾದ ಮೇಲೆ ಇನ್ನೊಂದು ಈ ಸ್ವಾಹದ ಪರಂಪರೆಯನ್ನು ಹೇಳುವಾಗ ಇನ್ನೂ ಕೆಲವು ಅಗ್ನಿಗಳು ಇದು ಕ್ಷತ್ರಿಯರಿಗೆ ಸಂಬಂಧಪಟ್ಟ ಕೆಲವು ಇದೆ. ಅದು ಯಾವುದು ಅಂದ್ರೆ ಕ್ರೋಧ ಮಾತ್ಸರ್ಯ ಇದೆಲ್ಲ ಹೇಳ್ತಾರಲ್ಲ, ಕೆಲವುದಲ್ಲಿ ಅಲ್ಲಿ ಒಳ್ಳೇದು ಇದೆ ಅಂತ ಹೇಳ್ತಾರೆ. ಏನು ಒಳ್ಳೆ ಕ್ರೋಧ ಅಂದ್ರೆ ರಣರಂಗದಲ್ಲಿ ಅರ್ಜುನ ಹೋಗಿ ಆ ಒಂದು ರಣರಂಗದಕ್ಕೆ ಹೋದಾಗ ಎಲ್ಲರೂ ಈ ಅಷ್ಟು ಗೋ ವಿತ್ ಮನಸ್ಸಲ್ಲಿ ಕ್ರೋಧ ಅಂದ್ರೆ ಒಳ್ಳೆ ಕ್ರೋಧ. ಅದು ಏನು ಕ್ರೋಧ, ಏನ್ ಕ್ರೋಧ ಅಂದ್ರೆ ಧರ್ಮಕ್ಕೆ ವಿರುದ್ಧವಾಗಿ ಇವರು ನಿಂತಿದ್ದಾರೆ, ಇವರನ್ನ ನಾನು ಸಂಹಾರ ಮಾಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಹಿ ಹ್ಯಾಸ್ ಟು ಶೋ ದಟ್ ಗುಡ್ ಕ್ರೋಧ ಅಗೇನ್ಸ್ಟ್ ಬ್ಯಾಡ್ ಪೀಪಲ್. ಅಧರ್ಮದಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಇವನು ತೋರಿಸೋದು ಇವನು ಕ್ಷತ್ರಿಯನ ಕರ್ತವ್ಯ ಆಗತ್ತೆ. ಸೊ ಆವಾಗ ಈ ಕ್ರೋಧ ಸ್ವಹ ಅಂಬ ಈ ಕ್ರೋಧ ಇದ್ದಾಳಲ್ಲ ಇವಳೇ ಇರ್ತಾಳೆ. ಇವಳು ಮಕ್ಕಳು ಅಂತ ಕರೀತಾರೆ ಕ್ರೋಧ ಜನರಲ್ ಆಗಿ ಎಲ್ಲರಲ್ಲಿ ಇದ್ರು ಇವಳಲ್ಲಿ ಇದ್ದು ಅದು ವ್ಯಕ್ತ ಮಾಡ್ತಾನ. ಅವನಿಗೆ ಅಮೋಘ ಅಂತ ಹೆಸರು. ಅದಕ್ಕೆ ರಣರಂಗದಲ್ಲಿ ಹೋಗೋರು ಆ ಕ್ಷತ್ರಿಯರನ್ನ ಅವ್ರಿಗೆ ಒಂದು ರಣವಾದ್ಯಗಳು ಅಂತನೇ ಇರತ್ತ, ಆ ತರ ಪ್ರೋತ್ಸಾಹ ಮೂಡಿಸಿ ಒಳ್ಳೇದು ಮಾಡ್ಬೇಕು, ಕೆಟ್ಟದನ್ನ ನಿಗ್ರಹ ಮಾಡ್ಬೇಕು ಅಂತ ಆ ವಾದ್ಯಗಳು ಎಲ್ಲಾ ಹಾಕಿ ದೇವರನ್ನ ಪ್ರಾರ್ಥನೆ ಮಾಡಿ ಎಲ್ಲಾ ಕಳಿಸ್ತಾರೆ. ಅದು ಒಂದು ಅಮೋಘ ಅಂತ ಹೇಳ್ತಾರೆ. ಇದು ಅಮೋಘ. ಇದಾದ್ರೆ ಬ್ರಾಹ್ಮಣ ಮಾಡುವಂತ ಕೆಲಸದಲ್ಲಿ ಬರುವಂತ ಈ ಮುಖ ಯಾವುದಂದ್ರೆ ಉಕ್ತ ಅಂತ. ಉಕ್ತ ಅಂದ್ರೆ ಆ ದೇವರ ಉತ್ಥಾನ ಮಾಡೋದು, ಮೂರು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡುವಂತ ಅಗ್ನಿಯಲ್ಲಿ ಆ ಉತ್ಥಾನ ದೇವರನ್ನ ಉತ್ಥಾನ ಮಾಡೋದು, ಮೇಲಕ್ಕೆ ಬಾ ಅಂತ ಕರೆಯೋದು. ಅಗ್ನಿ ಪ್ರಜ್ವಲನ ಮಾಡುವಾಗ ಮೇಲಕ್ಕೆ ನಾವೇ ಒಂದು ದೇವರ ದೀಪ ಹಚ್ಚೋವಾಗ ಬರಬೇಕಲ್ಲ, ಅದು ಹಚ್ಚಿ ಇಟ್ ಹ್ಯಾಸ್ ಟು ಕ್ಯಾಚ್ ಅಂಡ್ ಫ್ಲೇಮ್ ಬರಬೇಕಲ್ಲ.
ಸೊ ಹಾಗೆ ಅದು ಉಕ್ತಾ ಮೇಲಕ್ಕೆ ಬರಬೇಕು. ವೆನ್ ಯು ಲೈಟ್ ಒಂದು ದೀಪ ಹಚ್ಚಿದ್ರೆ ಇಮಿಡಿಯೇಟ್ಲಿ ಇಟ್ ಗೋಸ್ ಅಪ್ವರ್ಡ್ ಓನ್ಲಿ. ಸೊ ಹಾಗೆ ಅದು ಉಕ್ತ ಆಗತ್ತ ಅಂತ ಅದು ಅದನ್ನೇ ಹೇಳ್ತಾರೆ. ಉಕ್ತ ಒಳಗಿರುವಂಥದ್ದು ಹೊರಗೆ ಬರುತ್ತೆ. ಸೊ ಹೀಗೆ ಈ ಒಂದು ಆರು ಏಳು ಏಳು ಜನ ಇವರು, ಆರು ಗಂಡು ಮಕ್ಕಳು ಒಂದು ಹೆಣ್ಮಗಳು, ಇದನ್ನ ಹೇಳಿದ್ದಾರೆ. ಇದನ್ನ ಹೇಳಿದ ಮೇಲೆ ನೆಕ್ಸ್ಟ್ ಎರಡು ಅಧ್ಯಾಯಗಳು ಇದೆ. ಈ ನೆಕ್ಸ್ಟ್ ಎರಡು ಅಧ್ಯಾಯಗಳಲ್ಲಿ ಏನು ಬರುತ್ತೆ ಅಂದ್ರೆ, ಇದು ನಾವು ನೋಡಿದ್ದು ಈ ಒಂದು ಅಂಗೀರಸನ ಪರಂಪರೆ, ಅಂಗೀರಸನ ಮೂಲಕವಾಗಿ ಆ ಋಷಿಗಳಲ್ಲಿ ಋಷಿ ಪರಂಪರೆಯಲ್ಲಿ ಈ ಅಂಗೀರಸನದ್ದು ಒಂದು ಹೇಳ್ತಾರೆ, ಅತ್ರಿದು ಒಂದು ಹೇಳ್ತಾರೆ, ಅಥರ್ವನದ್ದು ಒಂದು ಹೇಳ್ತಾರೆ. ಅಥರ್ವ ಅದಕ್ಕೆ ಅಥರ್ವ ಅಂಗೀರಸ ಅಂತಾನು ಹೇಳ್ತಾರೆ. ಸೊ ಈ ಋಷಿಗಳಲ್ಲಿ ಋಷಿಗಳ ಮೂಲಕವಾಗಿ ಅಗ್ನಿ ವ್ಯಸ್ತ ಆದ ಅಂಬೋ ಕಥೆಗೆ ಅವರ ಮೂಲಕವಾಗಿ ಇದು ಬಂತು, ಈ ಸಂತಾನ ಇವರೆಲ್ಲ ಅದು ಮೂಲಕವಾಗಿ ಅವ್ರು ವ್ಯಸ್ತ ಆದ್ರು ಅಂತ ಬರುತ್ತೆ. ಬಿಕಾಸ್ ಋಷಿಗಳ ಮೂಲಕ ಯಾಕೆ ಅಂದ್ರೆ ಬ್ರಾಹ್ಮಣರು ನಾವೇನ್ ನೋಡಿದ್ದೀವಿ, ಬ್ರಾಹ್ಮಣರು ಬ್ರಾಹ್ಮಣರಲ್ಲಿ ಚತುರ್ಮುಖ ಬ್ರಹ್ಮ ಬ್ರಾಹ್ಮಣರಲ್ಲಿನೂ ಇದ್ದಾನೆ, ಬ್ರಾಹ್ಮಣರು ಉಪಾಸನೆ ಮಾಡುವಂತ ಅವ್ರಿಗೆ ಪ್ರತೀಕವಾದಂತ ಅಗ್ನಿಯಲ್ಲಿನೂ ಇದ್ದಾನೆ. ಸೊ ಅದಕ್ಕೆ ಅವನು ಇಬ್ಬರನ್ನು ಜೋಡಿಸಿದ್ದಾನೆ ಅಂತ. ಸೊ ಬ್ರಾಹ್ಮಣರು ಋಷಿಗಳು ಅಗ್ನಿ ಇದನ್ನ ಸೇರಿಸಿದ್ದಾನೆ ಜೋಡಿಸಿದ್ದಾನೆ ಅಂತ ಬರುತ್ತೆ. ಸೊ ಅದಕ್ಕೆ ಋಷಿಗಳ ಮೂಲಕವಾಗಿ ಬಂದ ಪರಂಪರೆ ಆಗತ್ತೆ. ಬಟ್ ಮೂಲತಃ ದೇವರು ಅಗ್ನಿ ಅಂತ ಅವನು ಮಾಡಿದ ಸೃಷ್ಟಿ, ಅವನು ಮಾಡಿದ್ದ, ಅವನು ಹೇಗೆ ಮಾಡಿದ್ದ, ಸೊ ಅದು ಒಂದು ಸೃಷ್ಟಿಯನ್ನ ಹೇಳ್ತಾರೆ. ಅದು ಒಂದು ಈ ತರ ಒಂದು ಕಥೆ ಇದೆ. ಆಮೇಲೆ ನೀರಲ್ಲಿ ಅಗ್ನಿ ಇದಾನೆ ಅಂಬೋದಕ್ಕೆ ಒಂದು ಸಣ್ಣ ಕಥೆಯನ್ನ ಅಲ್ಲಿನೂ ಹೇಳ್ತಾರೆ. ಇದು ನಾವು ಕಂಟಿನ್ಯೂ ಮಾಡೋಣ ಅಂಬೋದಿ. ಕೃಷ್ಣಾರ್ಪಣಮಸ್ತು.